कैंसर से श्रीगुरुभ्यो नमः हरिः ओम् हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुदनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराश्चितानन्तलीला गोपालपालितान् विद्यापयोनिधीन् वन्दे ब्रह्म विद्यागुरुन् मम ब्रह्मचर्य हरिप्रीचतुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येवा शपथो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे ॐ जन्माद्यस्य यतोन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्त्यं सूरयः तेजो वारिमृदां यथाभिरिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ॐ ವಿದುರ ಮೈತ್ರೇಯರಿಂದ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನವನ್ನು ಪಡೆದರು ಅಂತ ತಿಳಿಸಿಕೊಟ್ಟರು. ಆ ಕ್ರಮ ಹೇಗೆ ಆವಾಗ ಹೇಳುತ್ತಾರೆ. ವಿಶೇಷವಾಗಿರತಕ್ಕಂಥ ಶ್ರೀಕೃಷ್ಣನೇ ದೌತ್ಯಕ್ಕೆ ಅಂದರೆ ದೂತನಾಗಿ ಬಂದಿದ್ದರು, ತಿರಸ್ಕಾರ ಮಾಡಿ ಕೃಷ್ಣನನ್ನೇ ಬಂಧನ ಮಾಡಲಿಕ್ಕೆ ಹೊರಟು ಎಲ್ಲ ಸಮಾಜಕ್ಕೆ ದ್ರೋಹವನ್ನು ಬಗೆದವ ದುರ್ಯೋಧನ, ಅಂಥವನನ್ನು ಬೆನ್ನಿಗೆ ಹಾಕ್ಕೊಂಡು ಬಂದದ್ದೇ ಧೃತರಾಷ್ಟ್ರ. ಎಲ್ಲರೂ ಸೇರಿಕೊಂಡು ಸಮಾಜದ ನಾಶಕ್ಕೆ ಕಾರಣ ಆಗ್ತಾ ಇದ್ದರೆ ಪದೇ ಪದೇ ಉಪದೇಶ ಕೊಟ್ಟವರೇ ವಿದುರ. ಆದರೆ ಆ ಉಪದೇಶವನ್ನು ಚೂರೂ ಕಿವಿಗೆ ಹಾಕ್ಕೊಳ್ಳದೆ ಭೀಕರವಾದ ರೀತಿಯಲ್ಲಿ ಅವರನ್ನು ಸದಾ ಅವಮಾನ ಮಾಡಿದ್ದೇ ಇವರು ಇಬ್ಬರು ಕೂಡ. ಅದರಲ್ಲಿ ಕೊನೆ ಹಂತಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾರೆ ವಿದುರ. ಅಯ್ಯ, ನಿನ್ನ ಒಬ್ಬ ಮಗನಿಂದಾಗಿ ಇಡೀ ಕೌರವ ಕುಲವೆಲ್ಲ ನಾಶ ಆಗ್ತಾ ಇದೆ, ಬಲಿ ಕೊಡ್ತಾ ಇದೆಯಾ? ಆದ ಕಾರಣ ದಯವಿಟ್ಟು ತ್ಯಜ ಆಶು ಏನಂ ಕುಲ ಕೌಶಲಾಯ, ನಿನ್ನ ಕುಲ ಚೆನ್ನಾಗಿರಬೇಕು ಅಂದರೆ ಬೇಗ ಇವನನ್ನು ಬಿಟ್ಟು ಬಿಡು, ಕಾಡಿಗೆ ಕಳಿಸು ಅಂದರು. ಹಿಂದಿನ ಕಾಲದಲ್ಲಿ ಮಕ್ಕಳು ಕೆಟ್ಟವರಾದರೆ ತಂದೆ ತಾಯಿ ಮಾಡುವಂಥ ಕೆಲಸ ಏನಿತ್ತು ಅಂದರೆ ಅವರನ್ನು ಕಾಡಿಗೆ ಅಟ್ಟಿ ಬಿಡ್ತಾ ಇದ್ರು. ಕಾಡಿಗೆ ಕಳಿಸಿ ಬಿಡ್ತಾ ಇದ್ರು. ಅದಕ್ಕೆ ಹರಿವಂಶ ಒಂದ್ಸಲ ಚೆನ್ನಾಗಿ ಕೇಳಬೇಕು. ಏಕಲವ್ಯ, ಏಕಲವ್ಯ ಅವನನ್ನ ಮಹಾದುಷ್ಟ ಅಂತ ಆಚಾರ್ಯರು ಪರಿಚಯ ಮಾಡಿಕೊಡ್ತಾರೆ, ಪರಮದುಷ್ಟ ಅವನು ಅಂತ. ಆದರೆ ಆ ಏಕಲವ್ಯ ಯಾರು ಅಂತ ನೋಡಿದಾಗ ಪರಮಾಶ್ಚರ್ಯ ಆಗುತ್ತೆ, ಕೃಷ್ಣನಿಗೆ ತಮ್ಮ, ಚಿಕ್ಕಪ್ಪನ ಮಗ, ಕೃಷ್ಣನ ಚಿಕ್ಕಪ್ಪನ ಮಗ. ಆದರೆ ಪರಮದುಷ್ಟನಾಗಿದ್ದ ಹುಡುಗಿದ್ದಾಗಲೇನೆ ಅದಕ್ಕೆ ಅವನನ್ನು ಕಾಡಿಗೆ ಅಟ್ಟಿದರೆ, ಅಲ್ಲಿ ಬೇಡರು ಬೆಳೆಸಿದರೆ ಅವನು ಏಕಲವ್ಯನಾದ. ಆದರೆ ಎಂಥ ಪರಿಸ್ಥಿತಿ, ಕೃಷ್ಣನಿಗೆ ಸದ್ಯ ತಮ್ಮ, ಆದರೆ ಜಗತ್ತಿಗದು ಪರಿಚಯವೇ ಇಲ್ಲ. ಯಾಕೆ? ಕಾಡಿಗಟ್ಟಿದ್ರು. ಇಲ್ಲಿಯೂ ಅಷ್ಟೆ, ಕಾಡಿಗಟ್ಟಿಬಿಡುವನನ್ನ ಅಂತ ಹೇಳಿದಾಗ ಹಿಂದೆ ಇದ್ದ ದುರ್ಯೋಧನ ಕೇಳ್ತಾ ಇದ್ದಾನೆ, ಮಾತೆಲ್ಲ ಕೇಳ್ತಾ ಇದ್ದಾನೆ. ಕೊನೆಗೆ ತುಂಬ ಸಿಟ್ಟಿನಿಂದ ಹೇಳ್ತಾ ಬರ್ತಾ ಇದ್ದಾನೆ, ಇವನನ್ನ ಹೊರಗೆ ಹಾಕಿ, ನನ್ನ ಅನ್ನ ತಿಂತ ಇದ್ದಾನೆ, ನನ್ನ ಶತ್ರುಗಳು ಚೆನ್ನಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಇವನನ್ನ ವಿಶೇಷವಾಗಿ ಹೊರಗೆ ಹಾಕಿಬಿಡಿ ಅಂತ ಹೇಳಿದಾಗ, ಸರಿ ಅಪಮಾನ ಆಗ್ತಾ ಇದೆ, ಅಣ್ಣನ ಎದುರಿಗೆ ಅಣ್ಣನ ಮಗ ಬೈತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನಿರ್ವಸ್ಯತಾಮಾಶು ಪುರಾತ್ಪದಾನ, ನಾಯಿಯಂತೆ ಇದ್ದಾನೆ, ಹೊರಗೆ ಹಾಕಿ ಇವನನ್ನ. ಸರಿ, ಇಷ್ಟು ಅವಮಾನ ಆದಾಗ ನಮ್ಮಂಥವರಿಗಾದರೆ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ, ಹೌದಾ? ಏನು ಬಡಿಯೋದು ಕಡಿಯೋದು ಏನೋ ಮಾಡಿ ಏನು ಬೇಕಾದರೂ ಮಾಡೋಣ. ಎಂಥವರು ಹೇಳ್ತಾ ಇದ್ದ ಸ್ಮಯನ್, ನಗು ಬಂತಂಥವರಿಗೆ. ಅಲ್ರಿ, ಇಷ್ಟು ಅವಮಾನ ಮಾಡ್ತಾ ಇದ್ರೆ ನಿಮಗೆ ನಗು ಹೇಗೆ ಬರ್ತಾ ಇದೆ? ಅದಕ್ಕಂದ್ರು ಅವರು ಈ ಗೊಂಬೆಗಳ ಆಟ ನೋಡ್ತಾ ಇಲ್ಲ. ಯಾರು? ಈ ದುರ್ಯೋಧನಾದಿಗಳು ಗೊಂಬೆಗಳು. ಅವರ ಮೂಲಕ ಭಗವಂತ ಈ ಥರ ನನ್ನ ಅವಮಾನ ಮಾಡಿಸಿ ಹೊರಗೆ ಕಳಿಸ್ತಾ ಇದ್ದಾನಲ್ಲ, ಇದು ದೇವರು ಒಳ್ಳೆಯದಕ್ಕೆ ಮಾಡಿಸಿದ. ಯಾಕೆ ಅವರು ನೋಡ್ತಾ ಇದ್ರು, ಒಂದು ವೇಳೆ ಇವನು ಹೀಗೆ ಮಾಡದಿದ್ರೆ ನಾನು ಯುದ್ಧಕ್ಕೆ ನಿಂತು ಪಾಂಡವರ ಮೇಲೆ ಬಾಣ ಹಾಕಬೇಕಾಗಿತ್ತು, ಯುಧಿಷ್ಠಿರ ಪಾಪ ಅಂಥದ್ದು. ಅದರಲ್ಲಿ ಪಾಂಡವರು ಅಂದರೆ ಭೀಮಸೇನ ದೇವರು, ರುಜುಗಣಸ್ಥರಾದ ಭೀಮಸೇನ ದೇವರ ಮೇಲೆ ಬಾಣ ಪ್ರಯೋಗ ಮಾಡುವುದು ಅಂದರೆ ಜನ್ಮ ಜನ್ಮಕ್ಕೂ ಅದು ಬಡ್ಕೊಳ್ಳುತ್ತೆ. ಅಂಥದ್ದು ದೇವ ತಪ್ಪಿಸಿದ ಇವನ ಮೂಲಕ. ಇಲ್ಲದಿದ್ದರೆ ಇವನ ಅನ್ನ ಉಂಡದ್ದಕ್ಕೆ ಇವನ ಹಿಂದೆ ನಾನು ಇದ್ದು ಯುದ್ಧ ಮಾಡಬೇಕಾಗಿತ್ತು, ಸ್ವಾಮಿ ಅನುಗ್ರಹ ಮಾಡಿದ್ದೀಯ ಅಂತ ದೇವರಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ. ಮರ್ಮಸು ತಾಡಿತೋಪಿ, ಅಂದರೆ ಅವನ ಮಾತುಗಳು ಮರ್ಮದಲ್ಲಿ ಬಡಿಯುತ್ತಾ ಇದೆ, ಆ ಥರ ಮಾತಾಡ್ತಾ ಇದ್ದಾನೆ. ಆದರೂ ನಕ್ಕು ಆ ಧನುಸ್ಸನ್ನು ಇಟ್ಟುಕೊಂಡಿದ್ರು ಯುದ್ಧಕ್ಕೆ ಅಂತ, ಅದನ್ನು ದ್ವಾರದಲ್ಲಿ ಇಟ್ಟು ಹೊರಟು ಹೋಗ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಗತವ್ಯಥ ಅಯಾತ್ ಊರು ಮಾನಯಾನ. ಹೇಳ್ತಾರೆ, ವ್ಯಥೆ ಹೋಯ್ತಂತೆ ಅವರಿಗೆ, ದೇವರ ಚಿಂತನೆ ಮಾಡಿದ ಕೂಡಲೆ ವಿಶೇಷವಾಗಿ ಇದು ನನಗೆ ಸನ್ಮಾನ ಅಂತ ತಿಳ್ಕೊಂಡು ಹೊರಡುತ್ತಾ ಇದ್ದಾರೆ, ಭಗವಂತ ಮಾಡಿಸಿದ ಸನ್ಮಾನ. ನಂತರ ಎಲ್ಲಿಗೆ ಹೊರಟರು ಅಂದರೆ, ಸಾಕು ಇವರ ಹಿಂದೆ ನಾನು ಮಂತ್ರಿಯಾಗಿ ಇದ್ದು 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 ಎಲ್ಲಿಗೂ ಹೋಗ್ಲಿಕ್ಕಾಗಿಲ್ಲ, ಈಗ ಭಗವಂತ ನನಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿದ್ದಾನೆ, ತೀರ್ಥಯಾತ್ರೆಗೆ ಹೊರಡೋಣ ಅಂತ ಹೊರಟಿದ್ದ. ತೀರ್ಥಯಾತ್ರೆ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ತೀರ್ಥ ಪದ ಪದಾನಿ, ಭಗವಂತ ಎಲ್ಲೆಲ್ಲಿ ತನ್ನ ಒಳ್ಳೆ ಒಳ್ಳೆ ರೂಪಗಳಿಂದ ನಿಂತಿದ್ದಾನೋ ಅಂಥ ಕಡೆಗೆಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ಒಳ್ಳೆ ವನಗಳಿಗೆ, ತೀರ್ಥಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡುತ್ತಾ ಇದ್ದಾರೆ. ಮೇಧ್ಯ ವಿವಿಕ್ತ ವೃತ್ತಿ, ಸ್ವಲ್ಪವೇ ಆಹಾರ ಸ್ವೀಕಾರ ಮಾಡುತ್ತಾ ಇದ್ದಾರೆ. ನಂತರ ಏಕಾಂತದಲ್ಲಿದ್ದಾರೆ, ಜನರ ಜೊತೆಗೆ ಬೆರೀತಾ ಇಲ್ಲ, ಸದಾ ಪ್ಲುತಃ, ಮೂರು ಹೊತ್ತು ಸ್ನಾನ ಮಾಡುತ್ತಾ ಇದ್ದಾರೆ. ಅಧಶಯನಾವಧೂತಃ, ಇಡೀ ತೀರ್ಥಯಾತ್ರೆ ಮಾಡುವ ಕಾಲಕ್ಕೆ ನೆಲದ ಮೇಲೆ ಮಲಗ್ತಾ ಇದ್ದಾರೆ, ನೆಲದ ಮೇಲೆ ಮಲಗ್ತಾ ಇದ್ದಾರೆ, ಅವಧೂತರಾಗಿದ್ದಾರೆ. ಇವರನ್ನು ನೋಡಿದರೆ ಮಹಾಮಂತ್ರಿ ಆಗಿರತಕ್ಕಂಥ ವಿದುರ ಅಂತ ಯಾರಿಗೂ ಗೊತ್ತಾಗಬಾರದು. ಆ ರೀತಿ ಹೇಳ್ತಾರೆ, ಸ್ವೈಹಿ ಅಲಕ್ಷಿತ, ಬೇರೆಯವರಿಗೆ ಗೊತ್ತಾಗದೆ ಹೋಗೋದಲ್ಲ, ತನ್ನ ಬಂಧು ಬಳಗಾದವರು ತನ್ನನ್ನು ನೋಡಿದರೂ ಇಲ್ಲ ಇವನು ವಿದುರ ಅಲ್ಲ ಅಂತ ಹೇಳಬೇಕು. ಆ ಥರ ವೇಷವೆಲ್ಲ ಬದಲಾಯಿಸಿಕೊಂಡಿದ್ದಾರೆ, ವ್ರತಗಳು ಮಾಡುತ್ತಾ ಇದ್ದಾರಂತೆ. ಅಲ್ಲಿ ಒಳ್ಳೆ ಶಬ್ದ ಹಾಕ್ತಾರೆ, ವ್ರತಾನಿ ಚೇರೆ ಹರಿತೋಷಣಾನಿ, ದೇವರಿಗೆ ಯಾವುದು ಯಾವುದು ಸಂತೋಷಕರವಾಗಿರುತ್ತೋ ಅಂದರೆ ಅಂಥ ವ್ರತಗಳನ್ನು ಮಾಡಿದರು. ಆವಾಗ ಮತ್ತು ಸಂಶಯ, ದೇವರಿಗೆ ಸಂತೋಷ ಕೊಡದೇ ಇರುವ ವ್ರತಗಳು ಇದೆಯಾ? ದೇವರಿಗೆ ಸಂತೋಷ ಕೊಡದೇ ಇರುವ ವ್ರತಗಳಿದೆಯಾ ಅಂದರೆ, ಪಟ್ಟಿ ಕೊಟ್ಟದ್ದು ಪುರಾಣದಲ್ಲೆಲ್ಲ ದೇವರಿಗೆ ಸಂತೋಷ ಕೊಡುತ್ತೆ ಅಂತಲೇನೆ. ಮತ್ತೆ ಯಾಕೆ ಹೇಳಿದ್ರು ಅಂದರೆ, ನಾವು ಮಾಡೋದು ದೇವರಿಗೆ ವಿರುದ್ಧವಾಗಿ ಮಾಡಿಬಿಡುತ್ತೇವೆ. ಆ ವ್ರತವೇನೋ ದೇವರಿಗೆ ಸಂತೋಷ ಕೊಡುತ್ತೆ, ನಾವು ಮಾಡೋ ಕ್ರಮ ಇರುತ್ತಲ್ಲ ಅದು ದೇವರಿಗೆ ದುಃಖ ಕೊಡುತ್ತೆ. ಯಾಪ ಯಾಕಾದ್ರೂ ಮಾಡ್ತಾ ಇದ್ದಾನ ಇವ ಅಂತ ಥರ ಆಗ್ಬಿಡುತ್ತೆ. ಆ ಥರ ದೇವರಿಗೆ ಸಂತೋಷ ಕೊಡುವ ರೀತಿಯಲ್ಲಿ ವ್ರತಗಳನ್ನು ಮಾಡ್ತಾ ಇದ್ದಾರೆ. ಇಡೀ ಭೂಮಿಯೆಲ್ಲ ತಿರುಗಾಡ್ತಾ ಇದ್ದಾರೆ. ಕೊನೆಗೆ ಯಮುನಾ ತಟಕ್ಕೆ ಬರ್ತಾ ಇದ್ದಾರೆ. ಯಮುನಾ ತಟಕ್ಕೆ ಬಂದಾಗ ಅಲ್ಲಿ ಉದ್ಧವನನ್ನು ನೋಡುತ್ತಾ ಇದ್ದಾರೆ. ಆ ಉದ್ಧವನನ್ನು ನೋಡಿದ ಕೂಡಲೇ ಎಲ್ಲರೂ ಒಂದೇ ಗೂಡಿನ ಹಕ್ಕಿಗಳು, ಇಬ್ಬರು ಕೂಡ ಕೃಷ್ಣನ ಭಕ್ತರು, ಇಬ್ಬರು ಸದಾ ಕೃಷ್ಣನನ್ನೇ ಚಿಂತನೆ ಮಾಡುವವರು. ಒಬ್ಬರಿಗೊಬ್ಬರು ಕಂಡಾಗ, ಇದು ಸಾಮಾನ್ಯ ನಮ್ಮಲ್ಲಿ ಮನುಷ್ಯರಲ್ಲಿ, ಯಾರ್ಯಾರು ಇಬ್ಬರು ಸಮಾನ ಬುದ್ಧಿ ಇರುತ್ತೋ, ಒಂದೇ ವಿಷಯಕ್ಕೆ ಆಲೋಚನೆ ಮಾಡ್ತಿರ್ತಾರೋ, ಇಬ್ಬರು ಸೇರಿದಾಗ ಅದೇ ವಿಷಯ ಹೊರಗೆ ಬರುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು, ಲೌಕಿಕ ಆಗಿರಬಹುದು, ಪಾರಮಾರ್ಥಿಕ ಆಗಿರಬಹುದು, ಯಾವುದೇ ಆಗಿರಬಹುದು, ಅವರವರಿಗೆ ತಕ್ಕಂತೆ ಮಾತುಗಳು ಹೊರಗೆ ಬರುತ್ತೆ. ಇಬ್ಬರು ದೇವರ ಕುರಿತೇ ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ. ಕೇಳ್ತಾ ಇದ್ದಾನೆ, ಕೃಷ್ಣ ಚೆನ್ನಾಗಿದ್ದಾನ, ಎಲ್ಲರೂ ಚೆನ್ನಾಗಿದ್ದಾರ? ಆವಾಗ ಇಡೀ ಕೃಷ್ಣನ ಲೀಲೆಗಳನ್ನೆಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾನೆ. ಹೇಳ್ತಾರೆ, ಕೃಷ್ಣಾಂತ ವಿದುರನ ಬಾಯಿಯಿಂದ ಒಂದು ಕ್ಷಣ ಬಂದ ಕೂಡಲೇ ದೇವರ ಚಿಂತನೆ ವಿಶೇಷವಾಗಿ ಬಂತು ವಿದುರನಿಗೆ, ಯಾರಿಗೆ, ಉದ್ಧವನಿಗೆ ಬಂದು. ಯೋಗಿಗಳಿಗೆ ತುಂಬ ಶ್ರಮಪಟ್ಟು ಬರಬೇಕಾದ ಸಮಾಧ್ಯವಸ್ಥ ಅವರಿಗೆ ಒಂದು ಕ್ಷಣದಲ್ಲಿ ಸಮಾಧಿಗೆ ಹೋಗಿಬಿಡ್ತಾ ಇದ್ದಾರೆ. ಸಮಾಧಿ ಅಂದರೆ ಏನು? ಸಮಾಧಿ ಅಂದರೆ ಧ್ಯಾನದಲ್ಲಿ ಕೂತವರಿಗೆ ಪಕ್ಕದಲ್ಲಿ ಭೇರಿ ಬಾಳಿಸಿದರೂ ಅದು ಕೇಣಿಸಬಾರದು. ಇಂದ್ರಿಯಗಳೆಲ್ಲ ಒಳಗೇ ಹೋಗಿರಬೇಕು, ಹೊರಗೆ ಏನು ಆದರೂ ಗೊತ್ತಾಗಬಾರದು. ಕೊನೆಗೆ ಹೇಳ್ತಾರೆ ಏನು ಅಂದರೆ, ತಲೆ ಕತ್ತರಿಸಿದರೂ ನೋವು ಗೊತ್ತಾಗಬಾರದು. ತಲೆ ಕತ್ತರಿಸಿದ್ದು ಗೊತ್ತಾಗಬಾರದು, ನೋವು ಗೊತ್ತಾಗಬಾರದು, ಅದು ಅಸಂಪ್ರಜ್ಞಾತ ಸಮಾಧಿ ಅಂತಾರೆ. ಇದು ಸಂಪ್ರಜ್ಞಾತ ಸಮಾಧಿ. ಅದಕ್ಕೆ ಹೋಗಿ ಒಂದು ಕ್ಷಣದಲ್ಲೇ ಹಿಂದಕ್ಕೆ ತಿರುಗಿ ಬಂದು ಭಗವಂತನ ವಿಶೇಷವಾಗಿರತಕ್ಕಂಥ ಲೀಲೆಗಳನ್ನೆಲ್ಲ ಚಿಂತನೆ ಮಾಡುತ್ತಾ ಕೃಷ್ಣ ಪರಂಧಾಮಕ್ಕೆ ಹೊರಟಿದ್ದಾನೆ. ನನ್ನನ್ನು ಬದರಿ ಹತ್ತಿರ ಇರತಕ್ಕಂಥ ಕಲಾಪ ಗ್ರಾಮಕ್ಕೆ ಹೋಗು ಅಂತ ಹೇಳಿದ್ದಾನೆ. ಅಲ್ಲಿಗೆ ಯಾಕೆ, ಕೃಷ್ಣ ಏಕಾಂತದಲ್ಲಿರುವಾಗ ಉದ್ಧವ ಬರ್ತಾ ಇದ್ದಾನೆ. ಹೇ ಕೃಷ್ಣ, ನನಗೆ ಗೊತ್ತಾಯಿತು, ನಮ್ಮವರನ್ನೆಲ್ಲ ಪ್ರಭಾಸ ಕ್ಷೇತ್ರಕ್ಕೆ ಕಳಿಸಿಕೊಟ್ಟು ನೀನು ವಿಶೇಷವಾಗಿ ಪರಂಧಾಮಕ್ಕೆ ಹೋಗಬೇಕು ಅಂತಿದ್ದೀಯ, ಆದ ಕಾರಣ ನಾನು ನಿನ್ನ ಜೊತೆಗೆ ಬರ್ತೇನೆ. ಕೃಷ್ಣ ಅಂದ, ನೀ ಬರಬಾರ್ದು. ಯಾವಾಗೂ ನಮ್ಮ ಸಂಕಲ್ಪ ಬೇರೆ, ಅವನ ಸಂಕಲ್ಪ ಬೇರೆಯೇ ಇರುತ್ತೆ. ಸಹಜವಾಗಿ ಅವನದ್ದು ನಮ್ಮದು ಒಂದೇ ಆಯಿತಾ, ಅದು ನಡೆದು ಹೋಗುತ್ತೆ. ಅದಕ್ಕೆ ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ. ಇಲ್ಲ ಏನಾಗುತ್ತೆ, ಅವನ ಚಿತ್ತಕ್ಕೆ ಬೇರೆ ಬಂದು ನಮ್ಮ ಚಿತ್ತಕ್ಕೆ ಬೇರೆ ಬಂದರೆ ನಮಗೆ ದುಃಖ ಉಳಿಯುತ್ತೆ. ಯಾಕೆ, ನಡೆಯೋದು ಅವಂದೇ, ನಮ್ಮದು ಹೇಗೂ ನಡೆಯಲ್ಲ. ನಮ್ಮದು ಅವನದು ಒಂದೇ ಆದರೆ ನಮ್ಮದು ನಡೆದು ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಾಮಿ ನಾ ಬರ್ತೇನೆ, ನೀ ಬರಬೇಡ. ಯಾಕೆ, ಎಲ್ಲರೂ ಕೂಡ ನನ್ನನ್ನು ನೋಡದವರೇ ತುಂಬ ಜನ ಇದ್ದಾರೋ ಉದ್ಧವ, ನನ್ನನ್ನು ನೋಡಿದವರು ಬಹಳ ಕಡಿಮೆ ಇದ್ದಾರೆ. ನೋಡದವರೇ ನನ್ನ ಕುರಿತು ಹೇಳ್ತಾ ಇದ್ದಾರೆ. ನೋಡಿದವರು ಭೂಮಿಯ ಮೇಲಿರಬೇಕು ನಿನ್ನಂಥವರು. ಆದ ಕಾರಣ ನನ್ನ ಕುರುತಾಗಿ ನೀನು ವಿಶೇಷವಾಗಿ ಜಗತ್ತಿನಲ್ಲಿ ನನ್ನ ಮಹಿಮೆಯನ್ನು ತಿಳಿಸಬೇಕು. ಹೇಗೆ ಒಬ್ಬ ಭೂಮಿಯ ಮೇಲಿದ್ದು ಮಹಿಮೆ ತಿಳಿಸೋದು ಅಂದರೆ, ಉದ್ಧವನ ಶಕ್ತಿ ಪರಿಚಯ ಮಾಡಿಕೊಡುತ್ತಾರೆ. ಉದ್ಧವ ಅಂದರೆ ಸಾಮಾನ್ಯ ಅಲ್ಲ, ವಿಶೇಷವಾಗಿ ಬೃಹಸ್ಪತ್ಯಾಚಾರ್ಯರೇ ಬಂದದು. ದೇವ ಗುರುಗಳಾಗಿರತಕ್ಕಂಥ ಬೃಹಸ್ಪತ್ಯಾಚಾರ್ಯರೇ ಬಂದಿದ್ದಾರೆ. ಹಾ, ನಾವು ಭಾಗವತ ಕೇಳುತ್ತಾ ಇದ್ದೇವೆ. ಭಾಗವತ್ ಹಿಂದಿನ ಕಾಲದಲ್ಲಿ ಸಾಮಾನ್ಯ, ನಂಗೆ ಗೊತ್ತಿಲ್ಲ ನೀವು ಕೇಳಿದ್ದೀರೇನೋ, ನಿಮ್ಮ ನಿಮ್ಮ ಹಿರಿಯರು ಎಲ್ಲರೂ ಕಾಲದಿಂದ ಮನೆಗಳಲ್ಲಿ ಶಾಂತಿ ಕಾರ್ಯಕ್ರಮಗಳು ಹೋಮಗಳಾಗಿತ್ತ, ಅಂದರೆ ವಿಶೇಷವಾಗಿ ಆ ಶಾಂತಿ ಈ ಶಾಂತಿ, ಪ್ರಾಯಶಃ ಇಲ್ಲ. ಯಾರು ಶಾಂತಿಗಳು ಮಾಡಿದವರಿಲ್ಲ. ಅಲ್ಲ, ಮನೆಯಲ್ಲಿ ಪ್ರಾರಬ್ಧ ಕರ್ಮ ಹೋಗಲಿ ಅಂತ ಶಾಂತಿಗಳು ಮಾಡಿದ್ದೀಯಾ? ಯಾರೂ ಮಾಡ್ತಾ ಇದ್ದಿಲ್ಲ ಹಿಂದೆ. ಯಾಕೆ ಅಂತ ಪ್ರಶ್ನೆ. ಏನಿಲ್ಲ, ಅವರು ಒಂದೇ ಶಾಂತಿ ನಿತ್ಯ ಮಾಡ್ತಾ ಇದ್ರು. ಏನು ಅಂದರೆ, ಬೆಳಿಗ್ಗೆದ್ದು ಭಾಗವತ ಕೇಳ್ತಾ ಇದ್ರು ನೋಡ್ರಿ. ಬೆಳಿಗ್ಗೆದ್ದು ಅದು ಸ್ನಾನಕ್ಕೆ ಹೋಗ್ಲಿಕ್ಕೆ ಮುಂಚೆ, ಸ್ನಾನಕ್ಕೆ ಹೋಗ್ಲಿಕ್ಕೆ ಮುಂಚೆನೆ ಭಾಗವತ ಕೇಳಿ ಸ್ನಾನಕ್ಕೆ ಹೋಗ್ಬೇಕು. ಜ್ಞಾನಿಗಳೆಲ್ಲ ಆ ಥರ ಒಂದು, ಯಾಕಂದರೆ ಭಾಗವತ ಸ್ನಾನ ಮಾಡಿಕೊಂಡು ನಂತರ ಸ್ನಾನಕ್ಕೆ ಹೋಗಬೇಕು ಅಂತ. ಒಂದು ಶ್ಲೋಕ ಆದರೂ ಪಾರಾಯಣ ಮಾಡಿಕೊಂಡು ಹೋಗಬೇಕು, ಅಥವಾ ದೊಡ್ಡವರು ಇದ್ದು ಹೇಳ್ತಾ ಇದ್ರ ಕೇಳಿಕೊಂಡು ಹೋಗಬೇಕು, ನಂತರ ಮತ್ತು ಭಾಗವತ ಶ್ರವಣ ಬೇರೆ. ಆದರೆ ಆ ವಿಶೇಷವಾದ ಭಾಗವತ ಶ್ರವಣದಿಂದ ಅವರ ಎಲ್ಲ ತೊಂದರೆಗಳು ಪರಿಹಾರ ಆಗೋ ಬಿಡ್ತಾ ಇತ್ತು. ಅವರಿನ ಶಾಂತಿ ಕಾರ್ಯಕ್ರಮಕ್ಕೆ ಹೋಗಬೇಕಾದ ಅವಶ್ಯಕತೆ ಇರ್ತಾ ಇದ್ದಿಲ್ಲ ಅವರಿಗೆ. ನಾವು ಭಾಗವತ ಬಿಟ್ಟದ್ದಕ್ಕೆ ಜ್ಯೋತಿಷ್ಯರ ಹಿಂದೆ ಓಡಬೇಕಾಗ್ತಾ ಇತ್ತು. ಸತ್ಯ, ನಮ್ಮ ಹಣೆವರೆಲ್ಲ ಹಾಗಾಗಿ ಕೂತಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಾಗವತ ಅಂಥ ಅದ್ಭುತವಾದ್ದು. ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾನೆ, ಜಗತ್ತಿನಲ್ಲಿ ನನ್ನ ಕುರಿತು ತಿಳಿದವರು ಇರಬೇಕು, ನೀನು ಅನುಗ್ರಹ ಮಾಡು. ಆವಾಗ ನಮಗೆ ಎಲ್ಲಿಗೆ ಉಳಿತು? ನಾವು ಭಾಗವತ ಕೇಳಿದರೆ ನಮ್ಮ ಕಷ್ಟ ಪರಿಹಾರ ಆಗತ್ತೆ ಅಂತ ಹೇಳಿದಿರಲ್ಲ, ಹೇಗಾಗುತ್ತೆ? ಅದಕ್ಕೆ ಹೇಳ್ತಾರೆ, ಯಾರು ಭಾಗವತ ಕೇಳಿದರೆ ಅವರಿಗಾಗಿ ಬರೋರು ಒಂದು ತಂಡ ಕೂತಿರುತ್ತಂತೆ ದೇವರ ಆಜ್ಞೆಯಿಂದ. ಈ ಭೂಮಂಡಲದಲ್ಲಿ ಯಾರು ಯಾರು ಭಾಗವತ ಗೀತಾದಿಗಳನ್ನು ಕೇಳುತ್ತಾರೋ ನೀವೆಲ್ಲ ಅವರ ಮನೆಗೆ ಹೋಗಿ, ಅವರ ಹಿಂದೆ ಅವರಿಗೇನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಸಾಲ್ವ್ ಮಾಡಿ ಅಂತ ದೇವರು ಆಜ್ಞೆ ಮಾಡಿದ್ದಾರಂತೆ. ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಯಾರ್ಯಾರು ಬರುತ್ತಾರೆ? ನಾರದ ಉದ್ಧವ ಪಾರ್ಷದೈಹಿ, ನಾರದರು ಉದ್ಧವರು, ಶಬ್ದ ನೋಡಿ, ನಾರದ ಉದ್ಧವ ಪಾರ್ಷದೈಹಿ, ಪಾರ್ಷದರು ಇವರೆಲ್ಲರಿಗೆ ದೇವರು ಸಪರೇಟ್ ಪೋರ್ಟ್ ಫೋಲಿಯೋ ಕೊಟ್ಟಿದ್ದಾರೆ. ಅಲ್ಲ, ಎಷ್ಟು ಕಡೆ ನಡೆಯುತ್ತೀರಿ ಭಾಗವತ? ಇವರು ಅಲ್ಲಿ ಇರ್ತಾರ ಅಂದರೆ, ಎಷ್ಟು ಕೋಟಿ ಕಡೆ ನಡೆದರೆ ಕೋಟಿ ರೂಪಗಳಿಂದಿರುವ ತಾಕತ್ತು ದೇವರು ಕೊಟ್ಟಿದ್ದಾರೆ ಉದ್ಧವನಿಗೆ. ಅದಕ್ಕೆ ನೀವು ಬದರಿಗೆ ಹೋದರೆ ದೇವರ ಪಕ್ಕದಲ್ಲೇ ಒಂದು ಮೂರ್ತಿ ತೋರಿಸ್ತಾರೆ. ಯಾವುದು? ಉದ್ಧವ ಜಿ ಅಂತ ತೋರಿಸ್ತಾರೆ. ಯದ್ಯಪಿ ನೀವು ಅದು ನೋಡಿದರೆ, ಉದ್ಧವ ಅಂತ ತೋರುವ ಮೂರ್ತಿ ನೋಡಿದರೆ ಅದು ದೇವರದ್ದೇ ಮೂರ್ತಿ. ಗದ ಚಕ್ರ ಎಲ್ಲ ಹಿಡ್ಕೊಂಡಿರುವ ಮೂರ್ತಿ ಇರುತ್ತೆ. ನಾ ಅಯ್ಯೋ ಇದೇ ದೇವ್ರ ಮೂರ್ತಿ ಹಿಡ್ಕೊಂಡು ಉದ್ಧವ ಅಂತಾರಲ್ವಾ ಅಂದರೆ ಅವಾಗವ ಬಾಯಿ ಬಿಟ್ಟ. ನೀವು ಹಾಗೆ ಅಂದುಕೊಂಡಿದ್ದೀರಾ? ದೇವರ ರೂಪ ಹೇಗಿರುತ್ತೋ ಅಂಥದ್ದೇ ರೂಪಧಾರಣೆ ಮಾಡಿದಂಥ ಉದ್ಧವ ಅಂತ ಹೇಳಿದ್ರಲ್ಲಿ. ನಮ್ ಗೊತ್ತಿಲ್ಲ, ನಾವು ಅವನು ಬೈತಾ ಇದ್ದೀವಿ, ದೇವರಿಗೂ ಉದ್ಧವನಿಗೂ ಇವರಿಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತ. ಅವರು ಹೇಳಿದ್ರು ದೇವರ ಪಾರ್ಷದರ ರೂಪ ಹೇಗಿರುತ್ತೆ, ದೇವರ ರೂಪ ಹೇಗಿರುತ್ತೋ ಹಾಗೆ ಅವರು ಶಂಖ ಚಕ್ರ ಆದಿಗಳು ಧಾರಣೆ ಮಾಡಿಕೊಂಡಿರ್ತಾರೆ. ಅದೇ ರೂಪ ಧಾರಣೆ ಮಾಡಿಕೊಂಡ ಉದ್ಧವನ ಪ್ರತಿಮಾ ಅಲ್ಲಿದೆ. ಉದ್ಧವ ಅಲ್ಲಿರೋದು ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾರು ವಿಶೇಷವಾಗಿ ಭಾಗವತ ಹಿಡಿತಾರೆ ಅವರಿಗೆ ಅನುಗ್ರಹ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ ನನ್ನ ಕಳಿಸ್ತಾ ಇದ್ದಾನೆ ಕೃಷ್ಣ. ಹೌದಾ? ಮತ್ತೆ ಸುಮ್ಮನೆ ಕಳಿಸಿಕೊಟ್ನೇನು ನಿನ್ನ? ಇಲ್ಲ, ನನಗೆ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನವನ್ನ ಕೊಟ್ಟ. ಜ್ಞಾನಂ ಪರಂ ಸ್ವಾತ್ಮನಃ ಪ್ರಕಾಶಂ. ವಿಶೇಷವಾಗಿ ಕೃಷ್ಣ ಉದ್ಧವನಿಗೆ ಏನು ಉಪದೇಶ ಕೊಟ್ಟ ಅಂದ್ರೆ ಹೇಳ್ತಾ ಇದ್ದಾರೆ, ನನ್ನನ್ನ ಪಡೆಯಬೇಕಾದರೆ ಉಪಾಯ ಇದು. ಉದ್ಧವ ಕೇಳಿದ, ಎಲ್ಲರಿಗೂ ತುಂಬಾ ಯೋಗ ಅಭ್ಯಾಸ ಇವೆಲ್ಲ ಮಾಡೋದು ಕಷ್ಟಯ್ಯ, ನಿನ್ನನ್ನ ಪಡೀಬೇಕು ಎಲ್ಲರೂ ಸುಲಭವಾಗಿ ಪಡೀಬೇಕು, ಅದಕ್ಕೊಂದು ಉಪಾಯ ನೀನೇ ಹೇಳು. ಕೃಷ್ಣನ್ನೇ ಕೇಳಿದ್ದು, ನೀನು ಸಿಗಬೇಕಾದ್ರೆ ಉಪಾಯ ಏನು? ಅದಕ್ಕೆ ಕೃಷ್ಣ ಹೇಳಿಕೊಟ್ಟ ಉಪಾಯವೇ ಉದ್ಧನಿಗೆ ಉದ್ಧವನಿಗೆ ಹೇಳಿಕೊಟ್ಟಂಥ ರಹಸ್ಯ. ಅದಕ್ಕೆ ವಿದುರ ಕೇಳ್ತಾ ಇದ್ದಾನೆ, ಹೌದಾ? ವಕ್ತುಂ ಭವಾನ್ನೋರ್ಹತಿ ಯದ್ಧಿ ವಿಷ್ಣೋರ್ ಭೃತ್ಯಾ. ಹೇಳ್ತಾ ಇದ್ದಾರೆ, ನೀವು ವಿಷ್ಣುವಿನ ಭೃತ್ಯರು, ನಾನು ವಿಷ್ಣುವಿನ ಭೃತ್ಯ, ಕೃಷ್ಣ ಹೇಗೆ ಸುಲಭವಾಗಿ ಸಿಗ್ತಾನೋ ಅದನ್ನು ನನಗೆ ತಿಳಿಸಿಕೊಡಿ ಅಂತ ಹೇಳಿದಾಗ ಅವಾಗ ಉದ್ಧವ ಹೇಳ್ತಾ ಇದ್ದಾನೆ, ಅಯ್ಯ ನಿನ್ನ ಕುರಿತು ನನಗೆ ಚೆನ್ನಾಗಿ ಗೊತ್ತು, ಕೃಷ್ಣ ನಿನ್ನ ಮೇಲೂ ದೃಷ್ಟಿ ಇಟ್ಟಿದ್ದಾನೆ. ನೋಡಿ, ನಮ್ಮ ದೃಷ್ಟಿ ದೇವರ ಮೇಲೆ ಬೀಳೋದು ಅಂದರೆ ದೇವರ ಮೂರ್ತಿಯ ಮೇಲೆ ಬೀಳೋದು ಸಹಜ, ಆದರೆ ದೇವರ ದೃಷ್ಟಿ ನಮ್ಮ ಮೇಲಿರೋದು ಎಂಬುದು ಬಹಳ ಅಪರೂಪ. ಅದಕ್ಕೆ ಹೇಳ್ತಾರೆ, ನಾವು ದೇವರ ಮನಸ್ಸಿನಲ್ಲಿದ್ದೇವ ಇದ್ದೀವಿ, ಇಲ್ಲಾಂದ್ರೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಹುಳ ಹುಟ್ಟಿ ಮೇಲೆ ದೇವರ ದೃಷ್ಟಿ ಇರುತ್ತೋ ನಮ್ಮ ಮೇಲೂ ಇದೆ, ಅದಕ್ಕೆ ಬದುಕ್ತಾ ಇದ್ದೀವಿ. ಆದರೆ ವಿಶೇಷವಾದ ದೃಷ್ಟಿ ನಮ್ಮ ಮೇಲಿದೆಯಾ? ಇಲ್ಲಿ ಹೇಳ್ತಾರೆ, ಉದ್ಧವನಿಗೆ ಉಪದೇಶ ಕೊಡ್ತಾ ಇದ್ದಾನೆ, ಮೈತ್ರೇಯರು ಬಂದಿದ್ದಾರೆ, ಮೈತ್ರೇಯರಿಗೂ ಉಪದೇಶ ಆಗಿದೆ, ಆದರೆ ಕೃಷ್ಣನ ತಲೆಯಲ್ಲಿ ವಿದುರ ಇದ್ದಾನೆ. ವಿದುರ ನನ್ನ ಮರೆತಿಲ್ಲ ಕೃಷ್ಣ. ಹೇಳ್ತಾ ಮೈತ್ರೇಯರಿಗೆ ಹೇಳ್ತಾ ಇದ್ದಾನೆ, ಮೈತ್ರೇಯರೇ ನಾನು ಕೊಟ್ಟಂಥ ತತ್ವಜ್ಞಾನ ವಿದುರ ಬರ್ತಾನೆ ನಿಮ್ಮ ಹತ್ರಿಗೆ, ವಿದುರನಿಗೆ ತಿಳಿಸಿಕೊಡಿ ಅಂತ ಹೇಳಿದ್ದಾರೆ ಅಂತ ವಿಶೇಷವಾಗಿ ಉದ್ಧವ ಹೇಳಿದ. ಅವಾಗ ಸಂತೋಷ ಆಯಿತು, ಅಪ್ಪ ಕೃಷ್ಣನ ಮನಸ್ಸಿನಲ್ಲಿ ನಾನಿದ್ದೇನಲ್ವ, ನನ್ನ ನೆನೆಸಿಕೊಂಡನಲ್ಲ ಕೃಷ್ಣ, ಅದಕ್ಕಾಗಿ ವಿಶೇಷವಾಗಿ ನಮಸ್ಕಾರ ಮಾಡುತ್ತಾ ಇದ್ದಾನೆ. ನಂತರ ಆಲಿಂಗನ ಮಾಡಿಕೊಂಡು ಉದ್ಧವನನ್ನು ಕಳಿಸಿಕೊಡ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ, ತುಂಬ ಒಳ್ಳೆ ವಿಷಯಗಳನ್ನು ಹೇಳ್ತಾರೆ ಇಲ್ಲಿ ವೇದವ್ಯಾಸರು. ಹೋಗ್ತಾ ಇದ್ದಾನೆ ಉದ್ಧವ, ಹೋಗ್ತಾ ಇದ್ರೆ ವಿದುರ ನೋಡ್ತಾ ಇದ್ದಾನಂತೆ. ಎಷ್ಟರವರೆಗೂ ಅಂದರೆ ಕಣ್ಣಿಗೆ ಎಷ್ಟರವರೆಗೂ ಉದ್ಧವ ಕಾಣಿಸ್ತಾನೋ ಅಷ್ಟವರೆಗೂ ನೋಡ್ತಾನೇ ಇದ್ದಾನಂತೆ. ಅಂದರೆ ಹರಿಭಕ್ತರ ಮಧ್ಯೆ ಅದೆಷ್ಟು ಬಾಂಧವ್ಯ ಇರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಕೊನೆಗೆ ಹೇಳ್ತಾ ಇದ್ದಾರೆ, ಧ್ಯಾಯನ್ ಗತೆ ಭಾಗವತೆ. ವಿಶೇಷವಾಗಿ ಆ ಉದ್ಧವ ಹೊರಟು ಹೋಗ್ತಾ ಇದ್ದರೆ ಶಬ್ದ ನೋಡಿ ರುರೋದ ಪ್ರೇಮ ವಿಹ್ವಲಹ. ಆ ಅವರ ಮೇಲೆ ದೇವರ ಮೇಲೆ ಅವರಿಗೆ ಪ್ರೀತಿ ಎಷ್ಟು ಅಂದರೆ ಉದ್ಧವ ಸಿಕ್ಕವ ಹೊರಟು ಹೋದನಲ್ಲ ಅಂತ ಅತ್ತರಂತೆ. ಅಲ್ಲ ನಾವು ನೀವು ಅಳೋದು ಹತ್ತರು ಸ್ವಲ್ಪ ಎಲ್ಲ ನೋಡ್ತಾರೆ, ಚಿಕ್ಕವರ ಹತ್ರ ಯಾರಷ್ಟು ಹಿಡಿಸ್ಕೊಳ್ಳಲ್ಲ, ದೊಡ್ಡವರು ಹತ್ತರೆ ಅದಕ್ಕೊಂದು ಕಾರಣ ಇರುತ್ತೆ. ನಮ್ಮ ನಿಮ್ಮಂಥವ್ರ ಹತ್ರೂ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಳ್ತಾರೆ, ಯಾರೋ ಹುಟ್ಟಿದ್ದಾರೋ ಸತ್ತಿದ್ದಾರೋ ಏನೋ ಆಗಿರುತ್ತೆ ಅಂತ. ಅಂಥ ಜ್ಞಾನಿಗಳು ವಿದುರನಂಥ ಮಹಾನುಭಾವ ಬಿಕ್ಕಿ ಬಿಕ್ಕಿ ಹತ್ತಂತೆ, ಯಾಕಪ್ಪ ಅಂದರೆ ಉದ್ಧವ ಹೊರಟು ಹೋದ ಅಂತ. ನಂತರ ಅಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದುಕೊಂಡು ನಂತರ ಬರ್ತಾ ಇದ್ದಾರೆ. ಎಲ್ಲಿಗೆ ಅಂದರೆ ಹರಿದ್ವಾರಕ್ಕೆ ಬರ್ತಾ ಇದ್ದಾರೆ. ಹರಿದ್ವಾರದಲ್ಲಿ ವಿಶೇಷವಾಗಿ ಮಿತ್ರಾಸುತ ಅಂದರೆ ಮೈತ್ರೇಯರು ಅಲ್ಲಿ ಕೂತಿದ್ದಾರೆ. ಮೈತ್ರೇಯರು ಹೇಗಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಮೈತ್ರೇಯಂ ಆಸೀನಂ ಅಗಾಧ ಬೋಧಂ, ಅದ್ಭುತವಾದ ತತ್ವಜ್ಞಾನದಿಂದ ಹೊಳಿತಾ ಇದ್ದಾರೆ. ಆ ನದಿಯ ದಡದಲ್ಲಿ ಏಕಾಂತವಾಗಿ ಕೂತಿದ್ದಾರೆ. ಅಂಥವರನ್ನ ನಮಸ್ಕಾರ ಮಾಡಿ ಕೇಳುತ್ತಾ ಇದ್ದಾರೆ ವಿದುರ. ಏನು ಪ್ರಶ್ನೆ? ಸುಖಾಯ ಕರ್ಮಾಣಿ ಕರೋತಿ ಲೋಕ. ಚೆನ್ನಾಗಿದೆ ನೋಡಿ ಪ್ರಶ್ನೆ. ಎಲ್ಲರೂ ಸುಖ ಬರಬೇಕು ಅಂತ ಕರ್ಮಗಳು ಮಾಡುತ್ತಾರೆ. ಲೌಕಿಕ ಕರ್ಮಗಳು ಮಾಡುತ್ತಾರೆ, ವೈದಿಕ ಕರ್ಮಗಳು ಮಾಡುತ್ತಾರೆ. ಮಾಡುವ ವ್ರತಗಳು ಅನುಷ್ಠಾನ ಎಲ್ಲ ಸುಖ ಬರಲಿ ಅಂತ. ಆದರೆ ಹೇಳ್ತಾರೆ, ವಿಂದೇತ ಭೂಯ ನತೈ ಸುಖಂ ಚ ಅನ್ಯದುಪಾರಮಂ ವಾ. ಅದರಿಂದ ಅವರಿಗೆ ಸುಖ ಸಿಗ್ತಾ ಇಲ್ಲ, ಮನಃಶಾಂತಿಯೂ ಸಿಗ್ತಾ ಇಲ್ಲ. ಇನ್ನೇನಾಗ್ತಾ ಇದೆ? ಅವರು ಮಾಡುವ ಕರ್ಮಗಳಿಂದ ವಿಂದೇತ ಭೂಯ ತತಯೇವ ದುಃಖಂ. ಅವರು ಮಾಡಿಕೊಂಡ ಕರ್ಮದಿಂದ ಬರುವ ದುಃಖ ಅಲ್ಲದೆ ಈ ಏನು ದುಃಖ ಹೋಗಲಿಕ್ಕೆ ಅಂತ ಏನು ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಅದರಿಂದ ಜಾಸ್ತಿ ದುಃಖ ಬರ್ತಾ ಇದೆ ಅವರಿಗೆ. ಅದಕ್ಕೆ ಹೇಳ್ತಾರೆ, ಯದತ್ರ ಯುಕ್ತಂ ಭಗವಾನ್ ಅದೇನ್ನ, ಇಲ್ಲಿ ಏನು ಮಾಡಬೇಕು ಹೇಳಿ. ಅದಕ್ಕೆ ಅವ್ರು ಯಾಕೆ ಹೇಳಬೇಕು, ಮೈತ್ರೇಯ ಉತ್ತರ ಯಾಕೆ ಕೊಡಬೇಕು? ಹೇಳ್ತಾರೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದಿಕ್ಕಿತಸ್ಯ ಅನುಗ್ರಹೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಈ ಸಂಸಾರದಲ್ಲಿ ಬಿದ್ದು ನಾನಾ ರೀತಿಯಾದ ಹಿಂದಿನ ಕರ್ಮದಿಂದ ಒದ್ದಾಡ್ತಾ ಇರುವಂತಹ ಜನರ ಉದ್ಧಾರಕ್ಕಾಗಿಯೇ ನಿಮ್ಮಂಥ ಜ್ಞಾನಿಗಳು ಬರ್ತಾ ಇರೋದು. ಆದ್ದರಿಂದ ಈ ಒಂದು ವಿಶೇಷವನ್ನು ತಿಳಿಸಿಕೊಡಬೇಕು. ಅಷ್ಟೇ ಅಲ್ಲ, ಭಗವಂತ ವಿಶೇಷವಾಗಿ ಈ ಸೃಷ್ಟಿಯನ್ನು ಮಾಡಿದ ಕ್ರಮ, ಅದು ವಿಸ್ತಾರ ಆದ ಕ್ರಮ, ಇವೆಲ್ಲವನ್ನ ತಿಳಿಸಿಕೊಡಿ ಅಂತ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಆ ಪ್ರಶ್ನೆ ಮಾಡಿದಾಗ ಮೈತ್ರೇಯರು ಉತ್ತರ ಕೊಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಅಯ್ಯ, ನೀನು ವಿಶೇಷವಾಗಿ ವೇದವ್ಯಾಸರ ಮಗ, ವೇದವ್ಯಾಸರ ಮಗ, ನಿನಗಿಂಥ ಪ್ರಶ್ನೆಗಳು ಬರುವುದರಲ್ಲಿ ಲೋಕಕ್ಕಾಗಿ ಕೇಳೋದರಲ್ಲಿ ಏನು ಆಶ್ಚರ್ಯ ಇಲ್ಲ. ಅದ್ಭುತವಾದಂಥ ಒಂದು ಯಾರು ನೀನು? ಹೇಳ್ತಾರೆ, ಮಾಂಡವ್ಯ ಶಾಪಾತ್ ಭಗವಾನ್ ಪ್ರಜಾ ಸಂಯಮನೋ ಯಮಃ ಹೇಳ್ತಾರೆ. ವಿಶೇಷವಾಗಿ ಯಮಧರ್ಮರಾದರೇ ಬಂದಿದ್ದಿಲ್ಲಿಗೆ. ಆದ್ದರಿಂದ ನೀನು ವಿಶೇಷವಾಗಿರತಕ್ಕಂಥ ಪ್ರಶ್ನೆ ಮಾಡಿದ್ದೀಯ, ಹೇಳುತ್ತೇನೆ. ಹೇಳ್ತಾರೆ, ನೀನು ಕೇಳಿದ್ದೇನು, ಸುಖಕ್ಕಾಗಿ ಎಲ್ಲ ಕರ್ಮಗಳು ಮಾಡುತ್ತಾರೆ, ಆ ಮಾಡಿದ ಕರ್ಮದಿಂದಲೇನೆ ಮತ್ತು ದುಃಖ ಬರ್ತಾ ಇದೆ ಅಂತ ಹೇಳಿದೆಯಲ್ಲ, ಅದಕ್ಕೆ ಕಾರಣ ಏನು ಗೊತ್ತಾ? ಅಂದರೆ ಹೇಳ್ತಾ ಇದ್ದಾರೆ, ಒಂದು ಫಲವನ್ನು ಆಶಿಸಿ ಕರ್ಮ ಮಾಡೋದೇ ದುಃಖಕ್ಕೆ ಕಾರಣ. ಫಲವನ್ನು ಆಶಿಸಿ ಕರ್ಮ ಮಾಡೋದೇ ದುಃಖಕ್ಕೆ ಕಾರಣ. ಮತ್ತೆ ಕರ್ಮ ಯಾವುದಕ್ಕೆ ಮಾಡಬೇಕು? ಕೇವಲ ದೇವರ ಪ್ರೀತಿಗಾಗಿ ಕರ್ಮ ಮಾಡು, ಕೇವಲ ದೇವರ ಪ್ರೀತಿಗಾಗಿ ಮಾಡು. ಅಲ್ಲ, ಈ ಕರ್ಮ ಮಾಡಿದರೆ ಇಷ್ಟು ಪುಣ್ಯ, ಆ ಕರ್ಮ ಮಾಡಿದರೆ ಅಷ್ಟು ಪುಣ್ಯ ಅಂತ ಕ್ಯಾಲ್ಕುಲೇಟರ್ ಇಟ್ಕೊಂಡೇ ಹೋಗ್ತಾ ಇರ್ತೀವಲ್ಲ ನಾವು, ಲೆಕ್ಕಗಳೆಲ್ಲ ಕೊಟ್ಟಿರ್ತಾರೆ. ಹಾ, ತುಂಬ ಕೊಟ್ಟಿರ್ತಾರೆ, ನಾವು ಅದಿಟ್ಕೊಂಡೇ ಹೋಗಿರ್ತೀವಿ, ಅದಿಟ್ಕೊಂಡು ಹೋಗಿರ್ತೀವಿ, ಆ ಪ್ರಕಾರ ದಾನ ಮಾಡಿರ್ತೀವಿ, ದಾನ ಮಾಡಿ ಬುಕ್ಕಲ್ಲಿ ಬರ್ಕೊಂಡಿರ್ತೀವಿ, ಈ ದಾನ ಕೊಟ್ಟಿದ್ದೇನೆ ಇಷ್ಟು ಪುಣ್ಯ ಬಂದಿರುತ್ತೆ ಅಂತ ಸಾಯೋ ಕಾಲಕ್ಕೆ ಇದೆಲ್ಲ ಲೆಕ್ಕ ಮಾಡಿ ಇಷ್ಟು ಪುಣ್ಯ ಬಂದ್ಬಿಟ್ಟಿದೆ ಅಂತ ಸಂತೋಷವಾಗಿ ಸಾಯ್ಲಿಕ್ಕೆ ಹೋಗ್ತಾ ಇರ್ತೀವಿ. ಅವರು ಟೆಲಿಗ್ರಾಮ್ ಕಳಿಸ್ತಾರೆ, ನಿಂದೇನು ಎಲ್ಲ ರಿವರ್ಸ್ ಆಗಿದೆ ಎಲ್ಲ ಅಂತ. ಅಲ್ಲವೇ, ಅವರು ಸುಮ್ಮನೆ ಹೇಳಲ್ಲ, ಸಾಯೋ ಕಾಲಕ್ಕೆ ಹೇಳ್ತಾರೆ. ಯಾಕೆ ಅಂದರೆ ಅಲ್ಲಿ ಹೇಳಿದ್ದೇನು ಸತ್ಯ. ಏನಂತ, ನೀನು ಇದು ಮಾಡಿದರೆ ಇಷ್ಟು ಪುಣ್ಯ ಬರುತ್ತೆ, ಇಷ್ಟು ಪುಣ್ಯ ಬರುತ್ತೆ, ಇಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದ ಸತ್ಯ. ನಾವು ಆ ಥರ ಮಾಡಿರಲ್ಲ, ಅದೇ ರಹಸ್ಯ. ಏನು ಇಷ್ಟೇ ನೋಡಿ, ಎಲ್ಲ ಒಳ್ಳೆ ಹಾಲು ಚೆನ್ನಾಗಿ ಕಾಸಿ ಏನು ದೊಡ್ಡ ಟ್ಯಾಂಕ್ ತುಂಬ ಹಾಲು ಕಾಸಿ ಅದರಲ್ಲಿ ಒಂದು ಚಮಚ ಪೆಟ್ರೋಲ್ ಹಾಕಿದ್ರೆ ಹೇಗಿರುತ್ತೆ, ಕುಡ್ಲಿಕ್ಕೆ ಸಾಧ್ಯವ? ಅದೇ ಥರ ಎಲ್ಲ ಕರ್ಮಗಳು ಮಾಡ್ತೀವಿ, ಒಗ್ಗರಣೆ ಒಂದು ಚೂರು ಕೊಡ್ತೀವಿ, ಏನಂತ, ನಾ ಮಾಡಿದೆ ಅಂತ ಕೃಷ್ಣಾರ್ಪಣ ಎಲ್ಲ ಬಡ್ಕೊಂಡು ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲಿ ಭಗವಂತನ ಸ್ವಾತಂತ್ರ್ಯ ಜ್ಞಾನ ಪೂರ್ವಕ, ನಮ್ಮ ಅಸ್ವಾತಂತ್ರ್ಯ ಜ್ಞಾನ ಪೂರ್ವಕ, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಕರ್ಮಾನುಷ್ಠಾನ ಮಾಡಿದರೆ ಫಲ ಬಂದೇ ಬರುತ್ತೆ. ಆದರೆ ಆ ಫಲ ದೇವರ ಪ್ರೀತಿಯನ್ನ ಪಡೆಯಲಿಕ್ಕೆ ಇರಬೇಕಷ್ಟೇ ಹೊರತು ಲೌಕಿಕವಾದ್ದು ಅದು ಬರಬೇಕು ಇದು ಬರಬೇಕು ಅಂತ ಬಯಸೆ ಮಾಡಿದರೆ ಮತ್ತೂ ವಿಶೇಷ ವಿಪರೀತವಿದೆ ಅಂದರು. ಕರ್ಮವೇನೋ ಚೆನ್ನಾಗಿ ಮಾಡಿದೀವಿ, ಹೌದಪ್ಪ ಪರ್ಫೆಕ್ಟ್ ಆಗಿ ಮಾಡಿದೀವಿ, ಆದರೆ ಬಯಕೆ ಏನಿದೆ ಲೌಕಿಕದ್ದೇ ಬಯಸಿದೀವಿ, ಏನೋ ಸಂಸಾರದ್ದೇ ಬಯಸಿದೀವಿ. ಆವಾಗ ಹೇಳ್ತಾರೆ ಆ ಮಾಡೋ ಕರ್ಮದಲ್ಲಿ ಸರಿಯಾಗಿ ಮಾಡಿದ್ರೆ ಫಲ ಬರುತ್ತೆ, ಚೂರು ವ್ಯತ್ಯಾಸ ಆದರೆ ಅಷ್ಟೇ ರಿವರ್ಸ್ ಆಗಿ ಫಲ ಬರುತ್ತೆ ಕಾಮ್ಯ ಕರ್ಮ ಮಾಡಿದರೆ. ಅದೇ ದೇವರ ಪ್ರೀತಿಗಾಗಿ ಮಾಡಿದರೆ ಲೋಪಗಳು ಗೊತ್ತಿಲ್ಲದೆ ಎಷ್ಟು ಬಂದರೂ ಮಾಫಿ ಹೋಗಪ್ಪ ಅಂದ್ಬಿಡ್ತಾರೆ. ಅಂಥದ್ದು ವಿಶೇಷವಾಗಿ ನಿಷ್ಕಾಮ ಕರ್ಮ ಅನುಷ್ಠಾನ ಮಾಡಬೇಕು ಅಂತ ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಸೃಷ್ಟಿಯ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಭಗವಂತ ಅವನೊಬ್ಬನೇ ಇದ್ದ ಸೃಷ್ಟಿಗೆ ಮೊದಲು, ನಂತರ ಈ ಜಗತ್ತೆಲ್ಲ ಬಂತು. ಚತುಶ್ಲೋಕಿ ಭಾಗವತದಲ್ಲಿ ದೇವರು ಹೇಳೋದದೆ, ನಾನೊಬ್ಬನೇ ಇದ್ದೆ ಮೊದಲು, ನಂತರ ಈ ಜಗತ್ತೆಲ್ಲ ಬಂತು, ನಂತರ ಕೊನೆಗೆ ಉಳಿಯೋದು ನಾನೇ. ಅರ್ಥ ಅಪಾರ್ಥ ಆಯಿತು. ಒಬ್ಬನೇ ಇದ್ದ, ನಂತರ ಈ ಜಗತ್ತು ನನ್ನಿಂದ ಬಂತು, ನಂತರ ನಾನೊಬ್ಬನೇ ಉಳಿಯೋದು ಅಂದರೆ ಜಗತ್ತು ಈಸ್ ಈಕ್ವಲ್ ಟು ದೇವರು ಅಂತಾಯಿತು. ಹೌದಲ್ವೋ, ಇದೆಲ್ಲ ದೇವರಿಂದ ಬಂತು ಅಂದರೆ ಇದೇ ದೇವರು ಅಂತ. ಅದಕ್ಕೆ ಇಲ್ಲ, ನನ್ನೊಳಗೆ ಎಲ್ಲ ಇತ್ತು, ಸ್ವತಂತ್ರನಾಗಿ ನಾನೊಬ್ಬನೇ ಇದ್ದೆ, ನನ್ನ ಅಧೀನವಾಗಿ ಎಲ್ಲ ನನ್ನೊಳಗಿತ್ತು ಅಂತ ಹೇಳ್ತಾ ಆ ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಬೇಕೆಂಬ ಸಂಕಲ್ಪದಿಂದ ಪ್ರಳಯಾಂತ್ಯ ಕಾಲದಲ್ಲಿ ತಾನು ಎಲ್ಲ ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿದ. ಇದು ಎಲ್ಲಿ? ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ತತ್ವಗಳನ್ನು ತೆಗೆದ, ತತ್ವಾಭಿಮಾನಿಗಳನ್ನು ತೆಗೆದ, ತತ್ವಗಳನ್ನು ತೋರಿಸಿದ, ಅಂದರೆ ಮನೆ ಕಟ್ಟುವವರನ್ನು ಕರೆತಂದ, ಕಟ್ಟಲಿಕ್ಕೆ ಬೇಕಾದ ವಸ್ತುಗಳನ್ನು ಇಟ್ಟ, ಮನೆ ಕಟ್ಟಿ ಬ್ರಹ್ಮಾಂಡ ಕಟ್ಟಿ ಅಂತ ಅವರು ಹೇಳಿದರು. ನತಾಸ್ಮತೇ ದೇವ ಪದಾರವಿಂದಂ, ಹೇ ಸ್ವಾಮಿ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ, ಏನು ನೀನಿಲ್ಲದೆ ನಾವೇನು ಮಾಡಲಿಕ್ಕಾಗಲ್ಲ, ನಮಗೀಗ ಉಸಿರಾಡುತ್ತಾ ಇದ್ದೇವೆ ನಿನ್ನಿಂದ, ನಮ್ಮ ಕೆಲಸಗಳು ಮಾಡುತ್ತಾ ಇದ್ದೇವೆ ನಿನ್ನಿಂದ, ಆದರೆ ಬ್ರಹ್ಮಾಂಡ ಕಟ್ಟುವ ಶಕ್ತಿ ನಮ್ಮಲ್ಲಿ ಇಲ್ಲ ಹರಿಯೇ. ಆವಾಗ ಭಗವಂತ ಏನು ಮಾಡಿದ? ತತ್ವಗಳೆಷ್ಟಿವೆ, ತತ್ವಾಭಿಮಾನಿಗಳೆಷ್ಟಿದ್ದಾರೆ, ಅಷ್ಟು ರೂಪಗಳನ್ನು ತಗೊಂಡ, ತತ್ವಗಳಲ್ಲೂ ಪ್ರವೇಶ ಮಾಡಿದ, ತತ್ವಾಭಿಮಾನಿಗಳಲ್ಲಿ ಪ್ರವೇಶ ಮಾಡಿದ, ತಾನೇ ಇದ್ದು ಅವರ ಮೂಲಕ ಬ್ರಹ್ಮಾಂಡ ಕಟ್ಟಿಸಿದ. ನೋಡಿ ಎಷ್ಟು ಚೆನ್ನಾಗಿದೆ, ಒನ್ ಮ್ಯಾನ್ ಶೋ ಆಲ್ವೇಸ್, ಯಾವಾಗಲೂ ಅವನೇ ಮಾಡಿಸ್ತಾನಲ್ಲ, ಆದರೆ ಎಲ್ಲರ ಮೂಲಕ ಮಾಡಿಸಿ ಇವರೇ ಮಾಡಿದರು ಅವರೇ ಮಾಡಿದರು ಅಂತ ತಲೆಗೆ ಬರುವಂತೆ ಮಾಡುತ್ತಾನೆ. ನಮ್ಮ ಮೂಲಕ ಅವನೇ ಮಾಡಿಸ್ತಾನೆ, ನಾವೇ ಮಾಡಿದೆ ಅಂತ ನಮ್ಮ ತಲೆಗೆ ಬರುವಂತೆ ಮಾಡುತ್ತಾನೆ. ಆ ಥರ ಬ್ರಹ್ಮಾಂಡ ಕಟ್ಟಿಸಿದ, ಹೌದ್ರಿ ಅವನೇ ಮಾಡೋದದೇ. ಅದಕ್ಕೆ ದಾಸರಂತಾರೆ, ನೀನು ನನಗೆ ಎಷ್ಟು ಉಪಕಾರ ಮಾಡುತ್ತಾ ಇದ್ದಿ, ಅದು ದೊಡ್ಡ ಉಪಕಾರ ಅಲ್ಲ, ಇನ್ಯಾವುದು, ನಿನ್ನ ನೆನಪು ಕೊಟ್ಟರೆ ಅದು ದೊಡ್ಡ ಉಪಕಾರವಯ್ಯ, ಇಲ್ಲದಿದ್ದರೆ ನಾನು ಕೃತಜ್ಞನಾಗಿ ಬಿಡ್ತೇನೆ. ಬ್ರಹ್ಮಾಂಡದೊಳಗೆ ನೀರು ತುಂಬಿದ ಅಂಡೋದಕ, ಅದರೊಳಗೆ ಮಲಗಿದ, ಏನೇನೋ ಮಾಡ್ತಿರ್ತಾನೆ, ದೊಡ್ಡ ಗೋಳ ಗ್ಲೋಬ್ ಸೃಷ್ಟಿ ಮಾಡಿದ ಬ್ರಹ್ಮಾಂಡ, ಅದರೊಳಗೆ ನೀರು ತುಂಬಿದ, ನೀರೊಳಗೆ ತಾನೇ ಮಲಗಿದ. ಎಷ್ಟು ಕಾಲ? ಸಾವಿರ ವರ್ಷಗಳ ಕಾಲ ಮಲಗಿದ. ಯಾಕೆ ಮಲಗಿದನೋ, ಯಾಕೆ ನೀರು ತುಂಬಿದನೋ, ಏನು ಮಾಡಿದ್ನೋ ಅಲ್ವಾ? ಅದಕ್ಕೆ ಹೇಳ್ತಾರೆ, ಅಲ್ಲ ರೀ ನೀವು ಮನೆ ಕಟ್ಟಿದ್ರೆ ಎಷ್ಟು 30-40 ಇನ್ನ ದೊಡ್ಡದು ಕಟ್ತೀರ ನಂಗೆ ಗೊತ್ತಿಲ್ಲ. ಆ ಕಟ್ಟಿದಾಗ ಪ್ರಧಾನವಾದ ವಿಚಾರ ಯಾವುದು ಅಂದ್ರೆ ಕ್ಯೂರಿಂಗ್. ಸ್ಲ್ಯಾಬ್ ಬಿದ್ದ ಕೂಡಲೇ ಕ್ಯೂರಿಂಗ್ ಮಾಡ್ತೀರಾ ಇಲ್ವಾ? ಕ್ಯೂರಿಂಗ್ ಮಾಡದೆ ಮುಂದಕ್ಕೆ ಹೋಗ್ಬಿಟ್ರೆ ಎಲ್ಲ ಕಳಕ್ ಕೂತಿರುತ್ತೆ. ಕ್ಯೂರಿಂಗ್ ಇಂಪಾರ್ಟೆಂಟ್. ಹೌದ್ ತಾನೆ? ನೀವು ಕಟ್ಟು ಜುಜುಬಿ ಮನೆಗೇನೆ ಎಷ್ಟು ಕಾಲ ಕ್ಯೂರಿಂಗ್ ಬೇಕ್ರಿ? 1 month ಬೇಕಾ? ಮಿನಿಮಮ್ ಬೇಕು. ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ರೆ ಗಟ್ಟಿ ಆಗುತ್ತೆ. ಇದಕ್ಕೆ ಇಷ್ಟು ಕಾಲ ಬೇಕಾದರೆ ಇಷ್ಟು ದೊಡ್ಡ ಬ್ರಹ್ಮಾಂಡಕ್ಕೆ ಕ್ಯೂರಿಂಗ್ ಬೇಡವಾ? ಆ ಕ್ಯೂರಿಂಗ್ಗಾಗೆ ನೀರಿಟ್ಟ, ಅದರೊಳಗೆ ತಾನೇ ನಿಂತ. ಬೇರೆ ಕ್ಯೂರಿಂಗ್ ಮಾಡೋ ಬೇರೆ ವರ್ಕರ್ಸ್ ಯಾರೂ ಇಲ್ಲ, ಇವನೇ ಮಾಡಬೇಕು. ಆದ್ದರಿಂದ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ದಾನೆ, ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾನೆ. ನಂತರ ಆ ನೀರಲ್ಲಿರುವ ಸ್ವಾಮಿಯ ನಾಭಿಯಿಂದಲೇನೆ ಒಳ್ಳೆ ಕಮಲ ಹೊರಗೆ ಬರ್ತಾ ಇದೆ. ಅದಕ್ಕೆ ಒಬ್ಬ ಅಂದ, ನಾನೇ ದೇವರು. ವಿಜಯದಾಸರು ಅಂದರು, ನೀನ್ ದೇವ್ರ? ಹಾ, ನಾನೇ ದೇವ. ಹೌದಾ? ನಮ್ಮ ದೇವರು ಹೊಕ್ಕಳಿಂದ ಕಮಲ ಹುಟ್ಟು ಹಾಕಿದ. ನೀವೊಂದು ಕೋಳಿ ಹುಟ್ಟು ಹಾಕೋ ನಿನ್ನ ಹೊಕ್ಕಳಿಂದ ಅಂತಾರೆ. ನನ್ನ ಮಾತಲ್ಲ, ಇದೇ ಶಬ್ದ ಪ್ರಯೋಗ ಮಾಡ್ತಾರೆ. ನಿನ್ನ ಹೊಕ್ಕಳಿಂದ ಒಂದು ಕೋಳಿ ಹುಟ್ಟಾಕೋ, ನೋಡ್ತೀನಿ ಬ್ರಹ್ಮದೇವನ ಹುಟ್ಟಾಕೋದು ಆಚೆ ಇರಲಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕಮಲದಿಂದ ಬ್ರಹ್ಮದೇವರು ಹೊರಬರ್ತಾ ಇದ್ದಾರೆ. ಬ್ರಹ್ಮದೇವರು ದೇವರನ್ನ ಪ್ರಾರ್ಥನೆ ಮಾಡಿದಾಗ ಸೃಷ್ಟಿ ಮಾಡುವ ಶಕ್ತಿ ಭಗವಂತ ಪ್ರದಾನ ಮಾಡಿದ. ಬ್ರಹ್ಮದೇವರು 14 ಲೋಕಗಳ ನಿರ್ಮಾಣ ಮಾಡ್ತಾ ಇದ್ದಾರೆ. ನಿರ್ಮಾಣ ಮಾಡಿ ನಂತರ ಎಲ್ಲ ಕಡೆ, ಈ ಬ್ರಹ್ಮಾಂಡದೊಳಗೆ 14 ಲೋಕಗಳು ಹೇಗಿವೆ ಅಂದರೆ, ಒಳಗೆ ಒಂದು ಗ್ಲೋಬು, ಅದರೊಳಗೆ ಎಲ್ಲ ಪ್ಲೇಟುಗಳೆಲ್ಲ ಇಟ್ಟರೆ, ಒಂದು ಪ್ಲೇಟು ಆದರೆ ಪ್ಲೇಟ್ ಇಟ್ಟರೆ ಹೇಗೆ? ಈ ಸೈಡೆಲ್ಲ ವೆಲ್ಡಿಂಗ್ ಮಾಡಬೇಕು. ಪ್ಲೇಟ್ ನಿಲ್ಲಬೇಕಾದ್ರೆ ಸೈಡೆಲ್ಲ ಅಂಟಿಕೊಂಡಿರಬೇಕು. ಇಲ್ಲ, ಪ್ಲೇಟೆಲ್ಲ ಫ್ರೀ ಆಗಿದೆ, ಎಲ್ಲ ಪ್ಲೇಟ್ಸ್ ಫ್ರೀ ಆಗಿದೆ, ಆದರೆ ಒಂದು 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 ಡಿಸ್ಟೆನ್ಸಲ್ಲಿ ಇವೆ. ಹೇಗೆ? ಎಲ್ಲ ಬಿದ್ದೋಗ್ಬೇಕಲ್ಲ. ನೀವು ಕುಕ್ಕರ್ ಓಪನ್ ಮಾಡಿದ್ದೀರಿ, ಕುಕ್ಕರಲ್ಲಿ ಯಾವುದು ಇಡ್ಲಿ ತಟ್ಟೆ ಇಟ್ಟಿದ್ದೀರಿ, ಯಾವುದು ಚಿಕ್ಕ ಚಿಕ್ಕ ಇಡ್ಲಿ ಮಾಡ್ತಾರಲ್ವ, ಅದೆಲ್ಲ 4-5 ತಟ್ಟೆ ಇರುತ್ತೆ, ಇಡುತ್ತೀರಪ್ಪ. ಇಟ್ಟರೆ ಎಲ್ಲ ತಟ್ಟೆ ಒಂದೇ ಬೀಳಬೇಕಲ್ಲ, ಸಪ್ರೇಟ್ ಸಪ್ರೇಟ್ ಹೇಗಿರುತ್ತೆ? ಒಂದಕ್ಕೂ ಒಂದಕ್ಕೂ ಮಧ್ಯೆ ಸಪ್ರೇಟ್ ಸ್ಟೆಪ್ ಕೊಟ್ಟಿರ್ತಾನೆ, ಹೌದಾ? ಆ ಸ್ಟೆಪ್ಪಿಂದಾಗಿ ಪ್ಲೇಟ್ ಅಂಟುಕೊಳ್ಳಲ್ಲ, ಫ್ರೀ ಆಗಿದ್ರು. ಹಾಗೆ ಕೆಳಗೆ ನೀರಿರುತ್ತೆ, ಹೌದ್ ತಾನೆ? ಇನ್ ದೇವರು ತುಂಬಿದ ನೀರು ಮೇಲಕ್ಕೆ ಬಂದಿದೆ. ಎಲ್ಲ ಪ್ಲೇಟ್ಸ್ ಹೇಗಿವೆ ಅಂದರೆ, ಆ ಪ್ಲೇಟ್ಸ್ ಮಧ್ಯೆ ಕುಷನ್. ಯಾವ ಕುಷನ್ ಅಂತ ಕೇಳಿದರೆ, ನೀವೇನು ವಿಶೇಷವಾಗಿ ಪ್ರಯಾಣ ಮಾಡ್ತಿರಲ್ಲ ರಾತ್ರಿ ಹೊತ್ತು ಬಸ್ಸುಗಳನ್ನಾಗೆ, ಅದಕ್ಕೊಂದೇನು ಹಾಕಿರ್ತಾನೆ, ಏನು ಕುಷನ್? ಏರ್ ಕುಷನ್, ಹೌದ್ ತಾನೆ? ಏರ್ ಕುಷನ್ ಅಂತ ಹಾಕಿರ್ತಾನೆ. ಗಾಳಿ ಬಸ್ಸೊಳಗೆ ಒಳ್ಳೆ ಆ ಇಂಪ್ಯಾಕ್ಟ್ ಬರದಂತೆ. ಹಿಂದೆಲ್ಲ ಕೆಳಗೆ ಯಾವುದು ಈ ಕುಷನ್ ಅಂದರೆ ಕುಷನಿಂಗ್ ಎಫೆಕ್ಟ್ ಬರಲಿಕ್ಕೆ ಈ ಲೀಫ್ ಪ್ಲೇಟ್ಸ್ ಹಾಕ್ತಾ ಇದ್ರು. ಆ ಪ್ಲೇಟ್ಸ್ ಅಲ್ಲ, ಇವಾಗ ಗಾಳಿಯೇ ಆ ಪ್ರೆಜರ್ ತಗೊಳ್ಳುತ್ತೆ. ವಾಯುದೇವರು ಕೂರ್ಮ ರೂಪದಿಂದ ಎಲ್ಲ ಲೋಕಗಳ ಮಧ್ಯೆ ಪ್ರವೇಶ ಮಾಡಿದ್ದಾರೆ. ವಾಯುದೇವರ ಮೇಲೆ ಗಾಳಿ ಮೇಲೆ ನಿಂತಿದೆಲ್ಲವೂ, ಮಧ್ಯೆ ನೀರು ತುಂಬಿದೆ. ನೀರು ಗಾಳಿ ಅದರಲ್ಲಿ ನಾವೇ ಅಂತೆ ಎಲ್ಲ ಲೋಕಗಳು ತೇಲ್ತಾ ಇವೆ. ಚೂರು ಹೆಚ್ಚು ಕಮ್ಮಿ ಆದರೆ ಮುಳುಗುತ್ತೆ, ಚೂರು ಹೆಚ್ಚು ಕಮ್ಮಿ ಆದರೆ ಬುಡಕ್ಕೆ ಹೋಗ್ಬಿಡುತ್ತೆ. ಹಾಗಾದರೆ ಆ ನಾವೇ ಇದಕ್ಕೆ ಯಾವುದು ಈ ಮೆರೈನ್ ಇಂಜಿನಿಯರಿಂಗ್ ನೋಡಬೇಕು. ನಾವೇ ಚೆನ್ನಾಗಿ ನೀರಲ್ಲಿ ಇರಬೇಕಾದ್ರೆ ಏನು ಮಾಡಬೇಕು ಅಂದರೆ, ಮಾಮೂಲಾಗಿ ಹಡಗು ಚಿಕ್ಕ ಚಿಕ್ಕದು ಕಟ್ಟಿರ್ತಾರೆ, ಈ ಚರ್ಮದ ಹಡಗು. ನವರುಂದಾನಕ್ಕೆ ಹೋಗಿದ್ದೀರಾ, ದಾಟಿದ್ದೀರಾ? ಈಗ ಸ್ಟೀಮ್ ಬೋಟ್ ಬಂದಿದೆ, ಆಗೆಲ್ಲ ಚರ್ಮದ್ದು ಹಡಗು ಇರ್ತಾ ಇತ್ತು, ಹೌದಾ ತೆಪ್ಪ? ಅದರೊಳಗೆ ಅವ ಏನು ಮಾಡ್ತಿದ್ದ, ನಾವೇ ಕೂಡೋದು ಅಂದರೆ ಕಲ್ಲುಗಳಿಡ್ತಾ ಇದ್ದ, ಹೌದ್ ತಾನೆ? ಕಲ್ಲುಗಳೆಲ್ಲ ಇಟ್ಟು ಬ್ಯಾಲೆನ್ಸ್ಗಾಗಿ ಇಡ್ತಾ ಇದ್ದ. ಬ್ರಹ್ಮದೇವರು ಅದೇ ಮಾಡಿದರಂತೆ, ಮೊದಲು ಇಡೀ ಭೂಮಂಡಲದ ಬ್ಯಾಲೆನ್ಸ್ ಮಾಡಲಿಕ್ಕೆ 360 ಕಲ್ಲುಗಳಿಟ್ರಂತೆ, ಪರ್ವತಗಳು, ಪರ್ವತಗಳೇ ಬ್ಯಾಲೆನ್ಸಿಂಗ್ ಸ್ಟೋನ್ಸ್ ಎಲ್ಲ ಕಡೆ ಇಟ್ಟರು. ನಂತರ ಗಿಡಬಳ್ಳಿಗಳು ಸೃಷ್ಟಿ ಮಾಡಿದರು. ನಂತರ ಅಂದರೆ ನೋಡಿ ಎಷ್ಟು ಪ್ಲಾನಿಂಗ್ ಇದು. ನಮ್ಮನ್ನೆಲ್ಲ ಕರೀಲಿಕ್ಕೆ ಮೊದಲು ನಮಗೆ ಊಟ ಸಿದ್ಧ ಮಾಡಿ ಕರೆದರು. ಎಲ್ಲರ ಸೃಷ್ಟಿ ಮಾಡುತ್ತಾ ಇದ್ದಾರೆ. ಆ ಸೃಷ್ಟಿ ಮಾಡಲಿಕ್ಕೆ ಮೊದಲು ಹೇಗಾಯಿತು, ಬಹಳ ಸುಂದರವಾದ ವಿಷ್ಣು ರಹಸ್ಯ ಎಲ್ಲ ಗ್ರಂಥಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಒಂದು ಬರುತ್ತಲ್ವಾ, ಬ್ರಹ್ಮದೇವರು ಹೇಗೆ ಸೃಷ್ಟಿ ಮಾಡಿದರು ಅಂದರೆ, ಅವರು ಅಂಗಾಂಗಗಳಿಂದ ಎಲ್ಲರೂ ಹೊರಗೆ ಬಂದರು. ಹೀಗೆ ಮುಟ್ಟಿಕೊಂಡ್ರೆ ಇಲ್ಲಿಂದ ಒಬ್ಬರು ಬಂದರು, ಇಲ್ಲಿ ಮುಟ್ಟಿಕೊಂಡ್ರೆ ಇಲ್ಲಿಂದ ಒಬ್ಬರು ಬಂದರು, ಕೈಯಿಂದ ಕಾಲಿಂದ ಅಲ್ಲ. ಕೈಯಿಂದ ಕಾಲಿಂದ ಎಲ್ಲ ಹೊರಗೆ ಬರಬೇಕಾದ್ರೆ ಎಲ್ಲ ಒಳಗಿರಬೇಕಲ್ಲ, ಇವರು ಶರೀರದೊಳಗಿದ್ರ? ಹೌದು ಅಂದರು. ಬ್ರಹ್ಮದೇವರು ಸೃಷ್ಟಿ ಮಾಡಲಿಕ್ಕಿಂತ ಮೊದಲು ದೇವರು ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವ ಕಾಲಕ್ಕೆ ಈ ಜೀವರಾಶಿಗಳನ್ನೆಲ್ಲ ಕರೆದು, ಅಯ್ಯ 84 ಲಕ್ಷ ಶರೀರಗಳಿವೆ, ಇದರಲ್ಲಿ ನಿಮ್ಗೆ ಯಾವುದಿಷ್ಟ ನೋಡ್ರಿ ಅಂತ ಕೇಳಿದ್ರಂತೆ. ನೋಡಿದಾಗ ಎಲ್ಲರೂ ನೋಡಿ ಯಾವುದು ಚೆನ್ನಾಗಿಲ್ಲ ಅಂಥೇಳಿ ಕೊನೆಗೆ ಬ್ರಹ್ಮದೇವರಿಗಾಗಿ ಒಂದು ಶರೀರ ಸೃಷ್ಟಿ ಮಾಡಿದರು. ಅದು ನೋಡಿ ಅಪ್ಪ ಇದು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ರಂತೆ. ಆವಾಗ ಎಲ್ಲರನ್ನ ಅದರ ಹೋಗಿ ಅಂತ ಕಳಿಸ್ಬಿಟ್ಟ ದೇವ ಬ್ರಹ್ಮದೇವರ ಶರೀರದಲ್ಲಿ. ಆ ಶರೀರವನ್ನ ವಾಸುದೇವ ನಾಮಕ ಭಗವಂತ ನುಂಗಿಬಿಟ್ಟ. ಯಾವುದು? ಬ್ರಹ್ಮದೇವರ ಶರೀರವನ್ನ ನುಂಗಿದ ದೇವ ತನ್ನ ಹೊಕ್ಕಳಿಂದ ಬ್ರಹ್ಮದೇವರನ್ನ ಹೊರಗೆ ತಂದ. ಆವಾಗ ಬ್ರಹ್ಮದೇವರ ಶರೀರದೊಳಗೆ ಯಾರಿದ್ದಾರೆ? ಎಲ್ಲರೂ ಇದ್ದಾರೆ. ಅವರು ಹೊರಗೆ ಬಂದದ್ದು ಅಂತ ಈ ರಹಸ್ಯಗಳೆಲ್ಲ ಹೇಳೋದು ವಿಷ್ಣು ರಹಸ್ಯ ಅಂತ. ನಮ್ಗೆ ಗೊತ್ತೇ ಇರಲ್ಲ, ತಲೆ ಕೆಟ್ಟು ಹೋಗ್ತಾ ಇರುತ್ತೆ. ಬ್ರಹ್ಮದೇವರು ತಮ್ಮ ಅಂಗಗಳಿಂದಲೇ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದರು. ಪ್ರಜಾಪತಿಗಳೆಲ್ಲ ಬಂದರು. ಪ್ರಜಾಪತಿಗಳು ಬಂದ ಕೂಡಲೇ ಅವರಿಗೆ ಹೇಳಿದರು, ಅಪ್ಪ ತಪಸ್ಸು ಮಾಡಿ ಮಕ್ಕಳನ್ನು ಪಡೀರಿ. ತಪಸ್ಸು ಮಾಡೋದು ಮಕ್ಕಳನ್ನು ಪಡೆಯೋದು, ತಪಸ್ಸು ಮಾಡೋದು ಮಕ್ಕಳನ್ನು ಪಡೆಯೋದು. ಮಕ್ಕಳನ್ನು ಹೇಗೆ? ಮನಸ್ಸಿನಿಂದಲೇ ಸೃಷ್ಟಿ ಮಾಡುತ್ತಾ ಇದ್ರು ಮಕ್ಕಳನ್ನು. ಸರಿ, ಇತ್ತ ಸನಕ ಸನಂದನಾದಿಗಳ ಸೃಷ್ಟಿ ಮಾಡಿದರು. ಅವರು ಬಂದ ಕೂಡಲೇ ಬ್ರಹ್ಮದೇವರು ಕೇಳ್ತಾ ಇದ್ದಾರೆ, ಅಪ್ಪ ನೀವು ಸೃಷ್ಟಿ ಮಾಡಿ. ಅವರಂದರು, ಸ್ವಾಮಿ ನಾವು ಸನ್ಯಾಸಿಗಳು, ನಾವು ಸಂಸಾರಕ್ಕೆ ಹೋಗಲ್ಲ, ದಯವಿಟ್ಟು ನಮ್ಮನ್ನು ಮಕ್ಕಳನ್ನು ಪಡಿಬೇಕು ಅಂತ ಹೇಳಬೇಡಿ. ಅಲ್ಲ, ಬ್ರಹ್ಮದೇವ್ರು ಗೊತ್ತಿದ್ದಿಲ್ವಾ? ಅವರಿಗೆ ಸನ್ಯಾಸಿಗಳು ಅಂತ ಅವ್ರಿಗೆ ಗೊತ್ತಾದರೆ ಹುಟ್ಟಾಕಿದ ಬ್ರಹ್ಮದೇವ್ರಿಗೆ ಗೊತ್ತಿದ್ದಿಲ್ವಾ? ಗೊತ್ತಿತ್ತು. ಅದಕ್ಕೆ ಅವನು ಹುಟ್ಟಾಕಿದ್ದೆ ಸನ್ಯಾಸಿಗಳನ್ನಾಗಿ. ಆದರೆ ಹೇಳಿದ ಮಾತು ಕೇಳಿಲ್ಲ ಅಂತ ಸಿಟ್ಟು ಬಂದವರಂತೆ ಹುಬ್ಬು ಗಂಟು ಹಾಕಿದರು. ಹಾಕಿದ್ದಕ್ಕೆ ರುದ್ರದೇವರು ಬಂದರು. ನೋಡಿ, ಸಿಟ್ಟಿನಿಂದ ಹುಟ್ಟಿ ಬಂದರು ಅಂದರೆ ಹೇಗಿರ್ಬೇಕು? ಅವರು ಮೈ ತುಂಬ ಸಿಟ್ಟಿರಬೇಕಲ್ಲ, ಇಲ್ಲ ಅಂದರು. ಸಿಟ್ಟನ್ನು ಗೆದ್ದವರು ಬಂದರು. ಬ್ರಹ್ಮದೇವರ ಸಿಟ್ಟು ಅದು ಸಿಟ್ಟಲ್ಲ ಅಂತ ಹೇಳಲಿಕ್ಕೆ ಸಿಟ್ಟನ್ನು ಗೆದ್ದವರೇ ಬಂದರು. ಕ್ರೋಧಾಭಿಮಾನಿಗಳು ಬಂದರು. ಕ್ರೋಧಾಭಿಮಾನಿ ಅಂದರೆ ಮೈ ತುಂಬ ಸಿಟ್ಟಿರುತ್ತೆ ಅಂತ ಅರ್ಥ ಅಲ್ಲ, ಅದು ಕ್ರೋಧ ವಶರು. ಕ್ರೋಧಾಭಿಮಾನಿಗಳು ಅಂದರೆ ಕ್ರೋಧವನ್ನು ಕಂಟ್ರೋಲ್ ಮಾಡೋರು. ರುದ್ರದೇವರ ಕಂಟ್ರೋಲಲ್ಲಿ ಕ್ರೋಧ ಇತ್ತು, ಅದಕ್ಕೆ ಅವರು ಹೊರಗೆ ಬಂದರು. ಬಂದ ಕೂಡಲೇ ಹತ್ತರಂತೆಪ್ಪ, ಚಿಕ್ಕ ಕೂಸಾಗಿ ಹತ್ತಿಲ್ಲ, ದೇವತೆಗಳೆಲ್ಲ ಹುಟ್ಟಿದ ಕೂಡಲೇ ದೊಡ್ಡವರೇ ಬರೋದು. ಅವರು ಬಂದ ಕೂಡಲೇ ಹತ್ತರಂತೆ. ಯಾವುದಕ್ಕಾಗಿ ಹತ್ತರು ಅಂದರೆ ಹೇಳ್ತಾರೆ, ನನಗೆ ಒಳ್ಳೆ ಹೆಸರು ಬೇಕು ಅಂತ ಹತ್ತರಂತೆ. ಒಳ್ಳೆ ಹೆಸರು ಕೊಡಿ, ನಂಗೆ 11 ರೂಪ ಕೊಟ್ಟಿದ್ದೀರಾ, ಒಳ್ಳೆ ಹೆಸರು ಕೊಡಿ, ಒಳ್ಳೆ ಹೆಂಡತಿಯನ್ನು ಕೊಡಿ, ಒಳ್ಳೆ ಜಾಗ ಕೊಡಿ, ಪೋಸ್ಟು. ಅಯ್ಯೋ ನಮ್ಮ ಪಾಡೇ ಆಯ್ತಲ್ಲ ರುದ್ರದೇವರದ್ದು. ನಾವು ಕೂಡ ಹೆಸರಿಗಾಗಿ ಒದ್ದಾಡುತ್ತಾ ಇರ್ತೀವಿ. ಏನೋ ನಮ್ಮ ತಂದೆ ತಾಯಿಗಳೆಲ್ಲ ಪಾಪ ಅವರು ಹಳೆ ಕಾಲದವರು, ಸೀತಮ್ಮ ಲಕ್ಷ್ಮಮ್ಮ ಅಂತ ಇಟ್ಟಿರ್ತಾರೆ, ಅದು ಇವ್ರಿಗೆ ಇಷ್ಟ ಆಗಲ್ಲ, ಅದನ್ನು ಕಟ್ ಮಾಡಿ ಏನೋ ನೋಡ್ತಾರೆ, ಆಗಲ್ಲ, ಬೇರೆದೇ ಹೆಸರು ಚೇಂಜ್ ಮಾಡಿ ಅಫಿಡವಿಟ್ ಕೊಟ್ಟು ನನ್ನ ಹೆಸರು ಬೇಡ ಅಂತ ಅದಕ್ಕೆ ತಿಲತರ್ಪಣ ಕೊಟ್ಟು ಬೇರೆಯದೇ ಹೆಸರು ಹಾಕೊಂತ ಇರ್ತಾರೆ. ಹೌದು, ಅದಕ್ಕೆ ಒಳ್ಳೆ ಹೆಸರು ಕೊಡಿ ಅಂತ ಅವರು ಒದ್ದಾಡಿದ್ರು. ನಂತರ ಒಳ್ಳೆ ಹೆಂಡತಿ ಬೇಕು ಅಂತ ಅತ್ತರಂತೆ. ನೋಡಿ ಪಾಪ, ಹೆಂಡತಿಗಾಗಿ ಅಳೋದು ಒಂದು ಅಲ್ಲೇ ಶುರು ಆಯಿತು. ಹೌದ್ರಿ, ನಂದಲ್ಲ, ಭಾಗವತ ಹೇಳ್ತಾ ಇದೆ. ಹೆಂಡತಿಗಾಗಿ ಅತ್ತರು, ನಂತರ ಪೋಸ್ಟಿಗಾಗಿ ಅತ್ತರು. ಈಗ ಪ್ರವಚನ ಮಾಡಬೇಡಿ ಅಂತ ಹಿಂದಿಂದ ಹೇಳ್ತಾರೆ. ಹಾಗಲ್ಲ, ರುದ್ರದೇವರು ಅತ್ತದ್ದು ಯಾಕೆ ಅಂದರೆ ಹೇಳ್ತಾರೆ, ಮಹಾಜ್ಞಾನಿಗಳವರು ಅವರು ಅಳಬೇಕಾದ್ರೆ ಕಾರಣ ಇರಬೇಕಲ್ಲ ಅಂದರು. ಅವರು ಅತ್ತದ್ದು ಯಾಕೆ ಅಂದರೆ ಹೆಸರಿಗಾಗಿ ಅತ್ತರು ಅಂದರೆ ಅಲ್ಲೊಂದು ರಹಸ್ಯವಿದೆ. ನಾನು ಹೀಗೆ ಹೇಳ್ತಾ ಹೋಗ್ತಾ ಇದ್ರೆ ಸಮಯ ಆಗ್ತಾನೇ ಇರುತ್ತೆ. ಸ್ವಲ್ಪ ನನಗೆ ಅಲಾರಾಮ್ ಕೊಟ್ಟರೆ ನಾನು ನಿಲ್ಲಿಸ್ತೇನೆ. ಯಾಕಂದರೆ ನಾನು ಹಾಗೇ ಇಮ್ಮರ್ಸ್ ಆಗಿ ಹೋಗ್ತಾ ಇರ್ತೇನೆ. ಚೂರು ನಿಮ್ಮ ಕೆಲಸಗಳು, ನಿಮ್ಮ ಸಮಯ, ಅಯ್ಯೋ ಆಚಾರ ಪ್ರವಚನ ಕೂತ್ರೆ ನಾನು ಬಿಡೋದೇ ಇಲ್ಲ ಮೋಕ್ಷ ಬರೋ ತನಕ ಅಂತ ಹಾಗಾಗಬಾರ್ದು. ಆದ್ದರಿಂದ ನೀವು ಸ್ವಲ್ಪ ಅಲಾರಾಮ್ ಕೊಟ್ಟರೆ ನಿಲ್ಲಿಸ್ಬಿಡ್ತೇನೆ. ಸ್ವಲ್ಪ ಆಗ್ಬೋದಾ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ನಿಮ್ಮ ಮನೆಯಲ್ಲಿ ದೇವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ, ಅವರಿಗೆ ಊಟ ಆಗಿದೋ ದೇವರಿಗೆ ಇಲ್ಲವೋ ಏನೋ ಗೊತ್ತಿಲ್ಲಲ್ವಾ. ದೇವರು ಉಪವಾಸ ಕೂತಿದ್ರೆ ಸರಿ. ಹಾ, ಎಲ್ಲಿಗೆ ಬಂತು ಅಲ್ವಾ, ಸರಿ ಕೇಳ್ತಾ ಇದ್ರಿಂದ ಅರ್ಥ ಆಯಿತು. ಪ್ರವಚನ ಮಧ್ಯ ನಿಲ್ಲಿಸಿ ಏನು ಹೇಳ್ತಾ ಇದ್ದೀನಿ ಎಂಬುದು ಕೇಳೋರು ಹೇಳಿಬಿಟ್ರೆ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಸರಿ, ರುದ್ರದೇವರು ಅತ್ತದ್ಯಾಕೆ ಅಂದರೆ ಒಳ್ಳೆ ಹೆಸರು ಬೇಕು ಅಂದ್ರಲ್ಲ, ಈ ನಾಮಕರಣ ಯಾರಿಗೆ ಮಾಡೋದು ಅಂದರೆ ಹುಟ್ಟಿದ ಜೀವಿಗಲ್ಲ, ಯಾರಿಗೆ, ಜೊತೆಗೆ ಬಂದ ಬಿಂಬಮೂರ್ತಿಗೆ ನಾಮಕರಣ. ಅದಕ್ಕೆ ನಮ್ಮಲ್ಲಿ ಅಂಕಿತ ಪ್ರದಾನ ಅಂತಿದೆ. ಅಂಕಿತ ಅಂತ ಕೊಡ್ತಾರೆ, ದಾಸರು ಅಂಕಿತ ಕೊಡ್ತಾರೆ, ಯತಿಗಳು ಅಂಕಿತ ಇರುತ್ತೆ. ರಂಗವಿಠಲ, ಶ್ರೀಕೃಷ್ಣ ಇದೆಲ್ಲ ಅಂಕಿತ ಅಂತ ಕೊಡ್ತಾರಲ್ಲ, ಅದು ಹೆಸರು. ಯಾರಿಗೆ ಹೆಸರು? ಒಳಗಿರೋ ದೇವರಿಗೆ ಹೆಸರು. ನಮಗೂ ಈ ಏನು ಹೆಸರಿಡ್ತಾರಲ್ಲ ಹುಟ್ಟಿದಾಗ, ಪ್ರಹ್ಲಾದ ಅಂತ ಹೆಸರಿಡ್ತಾರೆ. ಪ್ರಹ್ಲಾದ ಅಂತ ಹೆಸರಿಡೋದು ಯಾರಿಗೆ? ನಮ್ಮೊಳಗಿರೋ ದೇವರಿಗ ಹೆಸರು, ದೇವರಿಗೆ ಹೆಸರು. ಕರೆದರೆ ಪ್ರಹ್ಲಾದ ಪ್ರಹ್ಲಾದ ಅಂತ ಬಾಯಿ ತುಂಬ ಕರೆದರೆ, ಆ ದೇವರ ಅನುಗ್ರಹದಿಂದ ಜೀವಿ ಪ್ರಹ್ಲಾದನಂತೆ ಚೂರಾದರೂ ಆಗ್ತಾನೆ. ಪಾಪ ಅವರು ಹೆಸರಿಡೋದನ್ನೇ ಪ್ರಹ್ಲಾದ ಅಂತ ಇಡ್ತಾರೆ, ಅದೇನೋ ಪಲ್ಲಿ ಅಂತ ಕರೀತಾರೆ. ಪಲ್ಲಿ ಅಂದರೆ ಈ ಹೈದರಾಬಾದ್ ಕಡೆ ಈ ಕಡಲೆ ಬೀಜ, ಅದು ಮಾರಿಕೊಂಡು ತಿರುಗ್ತಾ ಇರ್ತಾನ ಪಲ್ಲಿ ಪಲ್ಲಿ ಅಂತ. ಅವನು ಪ್ಲಾಟ್ಫಾರ್ಮ್ ಮೇಲೆ ಪಲ್ಲಿ ಮಾರೋನಾಗ್ತಾನೆ. ಅವನು ಪ್ರಹ್ಲಾದ ಅಂತ ಹೆಸರಿಟ್ಟು ಪಲ್ಲಿ ಅಂತ ಕರೆದ್ರೆ ಹೇಗೆ? ಹೌದು, ಎಲ್ಲ ಹೆಸರುಗಳಷ್ಟೇ, ಅದನ್ನು ತೋಕೆ ತಲೆ ಕತ್ತರಿಸಿ ಪಾಪ ಕರೀತಾ ಇರ್ತಾರೆ. ಯಾಕೆ? ಆಂಗ್ಲದವರು ಉಡ್ಡು ಕುಡ್ಡು ಅಂತ ಇಟ್ಕೊಳ್ತಾರೆ, ನಮ್ಮವರು ವಿಶೇಷ ಹೆಸರಿಟ್ಟು ಅಂಥದ್ದನ್ನೇ ಮಾಡ್ತಾರೆ, ಕತ್ತರಿಸಿ ಬಿಡ್ತಾರೆ. ಅವಾಗ ಏನಾಗುತ್ತೆ? ಹೆಸರಿಟ್ಟದ ವಿಶೇಷ ಅರ್ಥವೇ ಹೋಗಿಬಿಡುತ್ತೆ. ಅದಕ್ಕೆ ಪೂರ್ಣವಾಗಿ ಒಳಗಿರುವ ದೇವರ ಹೆಸರಿದು ಅಂತ ಕರೀಬೇಕು. ಇಲ್ಲಿ ಅಂಕಿತ ಅಂತ ಯಾಕೆ ಹೇಳಿದೆ? ಅದು ನಮ್ಮೊಳಗಿರುವ ದೇವರಿಗೆ ಇಟ್ಟ ಹೆಸರು, ಅದೇ ಮಂತ್ರ. ಆ ಮಂತ್ರದಿಂದ ನಾವು ಭಗವಂತನ ಉಪಾಸನೆ ಮಾಡಬೇಕು. ಅಂದರೆ ರುದ್ರದೇವರು ಏನು ಕೇಳಿದ್ದು? ನಾನು ದೇವರನ್ನು ಯಾವ ಮಂತ್ರದಿಂದ ಉಪಾಸನೆ ಮಾಡಲಿ ಅಂತ ಕೇಳಿದರು. ಇನ್ನು ಹೆಂಡತಿ ಬೇಕು ಅಂತ ಕೇಳಿದ್ದಿರಲ್ರಿ, ಅದಕ್ಕೇನು ಹೇಳ್ತೀರಾ? ಅದಕ್ಕೆ ಹೇಳ್ತಾರೆ, ಉಪನಿಷತ್ತೇ ಹೇಳುತ್ತೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ ಶ್ರದ್ಧಾಪತ್ನಿ. ಈ ಬದುಕಿಗೆ ಜೀವ ಯಜಮಾನ, ಜೀವನ ಹೆಂಡತಿ ಯಾರು ಅಂದರೆ ಶ್ರದ್ಧೆಯೇ ಹೆಂಡತಿ. ಅದಕ್ಕೆ ದೇವರ ಉಪಾಸನೆ ಮಾಡಲಿಕ್ಕೆ ನನಗೆ ಒಳ್ಳೆ ಶ್ರದ್ಧೆಯನ್ನು ಕೊಡಿ ಅಂತ ಕೇಳಿದರು. ಹೆಂಡತಿ ಅಂದರೆ ಆ ಹೆಂಡತಿಯೇ. ನಂತರ ಅಲ್ಲ, ಪಾರ್ವತೀ ದೇವಿ ಆಕೆಯನ್ನೇ ಕೇಳಿದ್ದು. ಪಾಪ ಈ ಹೆಂಡತಿ ಬೇಕು ಅಂದರೆ, ಪಾರ್ವತೀ ದೇವಿ ತಪಸ್ಸನ್ನು ಮಾಡಿ ಮದುವೆ ಆಗೋ ಕಾಲಕ್ಕೆ ಕೇಳಿಕೊಂಡಂತೆ, ನನಗೆ ಗಂಡ ಎಂಥವ ಬರಬೇಕು ಅಂದರೆ ನನ್ನ ಸೌಂದರ್ಯ ನೋಡಿ ಕನಸಲ್ಲೂ ವಿಚಲಿತನಾಗದೇ ಇರುವವ, ನನ್ನ ಸೌಂದರ್ಯ ಆತನ ಕಣ್ಣಿಗೆ ಕಲ್ಲಿನಂತೆ ಕಾಣಬೇಕು, ಅಂಥ ವೈರಾಗ್ಯ ಮೂರ್ತಿ ನನಗೆ ಗಂಡ ಆಗಬೇಕು ಅಂತ ಕೇಳಿದ್ದಕ್ಕೆ ರುದ್ರದೇವರು ಬಂದರು. ಮತ್ತೆ ಆ ರುದ್ರದೇವರು ಈ ಹೆಂಡತಿ ಬೇಕು ಅಂತ ಕೇಳ್ತಾರಾ? ಇಲ್ಲ. ಹಾಗಾದ್ರೆ ಅವರು ಕೇಳಿದ್ದು ಒಳ್ಳೆ ಶ್ರದ್ಧೆಯನ್ನು ಕೇಳಿದರು. ನಂತರ ಸ್ಥಾನ ಅಂದರೆ ಎಲ್ಲರ ಮನಸ್ಸು, ಆ ಮನಸ್ಸಲ್ಲಿ ಇದ್ದುಕೊಂಡು ಭಗವಂತನ ಪೂಜಾ ಮಾಡುತ್ತಾರೆ. ಈ ಮೂರನ್ನ ಕೇಳಿದರು. ಇದು ಕೇಳಲಿಕ್ಕೆ ಅಲ್ಲ, ಕೇಳೋದು ಸರಿ, ಅಳೋದು ಯಾಕೆ? ಹೇಳಿದ್ರು, ಆ ಭಗವಂತನ ಚಿಂತನ ಮಾಡುತ್ತಾ ಅವನ ಸೇವಾ ಮಾಡುವ ಭಾಗ್ಯ ಬೇಕು ಅಂತ ಅತ್ತರು. ನಮಗೂ ಅಳು ಬರೋದಿಲ್ಲ, ಬರುತ್ತೆ. ನಮ್ಮನ್ನು ಯಾರು ಬಿಟ್ಟು ಬಿಟ್ಟು ಹೋಗ್ತಿರ್ತಾರೋ, ಬಾಯಿ ತುಂಬ ಬೈತಿರ್ತಾರೋ, ಅವರಿಗಾಗಿ ಹತ್ತು ಹತ್ತು ಪುಡಿ ಆಗ್ತಾ ಇತ್ತು. ಹೌದಲ್ವೋ? ಅವ್ರು ಬೇಕು ಅವ್ರು ಬೇಕು ಅಂತ ಅವ್ರು ತೂ ಅಂತ ಉಗಿದೋಗ್ತಾ ಇರ್ತಾರೆ, ನಾವು ಅವ್ರ ಹಿಂದೆ ಬಿಡ್ತಾ ಇರ್ತೀವಿ. ದೇವರಿಗಾಗಿ ಹತ್ತದ್ದಿದೆಯಾ? ದೇವರೇ ಬೇಕು ಅಂತ ಹತ್ತದ್ದಿದೆಯಾ ಬದುಕಿನಲ್ಲಿ? ಇಲ್ಲವಾ? ಅಳಬೇಕಾ? ರುದ್ರದೇವರ ಪ್ರಾರ್ಥನೆ ಮಾಡಿದರೆ ಅಳು ಕೊಡ್ತಾರಂತೆ. ಆ ರೀತಿಯಲ್ಲಿ ರುದ್ರದೇವರು ಬಂದರು. ರುದ್ರದೇವರಿಗೆ ಹೇಳಿದರು, ಅಯ್ಯ ನೀನು ಸ್ವಲ್ಪ ಸಂತತಿಯನ್ನು ಪಡಿ ಅಂತ ಹೇಳಿದಾಗ, ಎಲ್ಲ ಪ್ರಮಥ ಗಣಗಳು ಭೂತಗಣಗಳು ಎಲ್ಲ ಸೃಷ್ಟಿ ಮಾಡಿದರು. ಬ್ರಹ್ಮದೇವರು ಹೇಳಿದರು, ಯಪ್ಪ ನೀ ಸೃಷ್ಟಿ ಮಾಡಿದ್ದು, ನಾನು ಸೃಷ್ಟಿ ಮಾಡಿದ್ದನ್ನೆಲ್ಲ ತಿಂದು ಬಿಡ್ತಾ ಇದೆಯಪ್ಪ. ದಹಂತಿ ಭೀಮಯಾ ಸಹ, ನನ್ನನ್ನು ಸುಡ್ತಾ ಇದೆಯೋ, ಸಾಕು ನಿನ್ನ ಸೃಷ್ಟಿ. ಆವಾಗ ರುದ್ರದೇವರು ಅಂದರು, ನಾನು ಬೇಡ ಅಂದರೆ ಚೆನ್ನಾಗಿರಲ್ಲ ಸ್ವಾಮಿ, ಅದಕ್ಕೆ ನೀವೇ ಬೇಡ ಅನ್ನಿ ಅಂತ ಮಾಡಿದೆ. ನೋಡಿದರು, ನಮಸ್ಕಾರ ಮಾಡಿ ತಪಸ್ಸಿಗೆ ಹೋಗಿಬಿಡ್ತಾ ಇದ್ದಾರೆ ತಮ್ಮ ಗಣಗಳಿಂದ ಕೂಡಿಕೊಂಡು. ನಂತರ ನೋಡಿದರು, ಹೀಗಾದರೆ ಸರಿಯಲ್ಲ ಅಂತ ತಮ್ಮ ಶರೀರವನ್ನೇ ಎರಡು ಭಾಗವನ್ನಾಗಿ ಮಾಡಿ ಅಲ್ಲಿಂದ ಇಬ್ಬರನ್ನ ಹುಟ್ಟುಕೊಟ್ರು. ಯಾರು? ಶತರೂಪಾದೇವಿ ಸ್ವಯಂಭೂ ಮನುಗಳನ್ನು ಹುಟ್ಟುಕೊಟ್ರು. ಯಾರೋ ಬರೆದರು. ಈ ಟೀಕಾ ಟಿಪ್ಪಣಿ ಮಾಡುವವರು ಅನಾದಿಯಿಂದ ಇದ್ದಾರೆ. ಇವಾಗ ಫೇಸ್ಬುಕ್ಕು ಎಲ್ಲ ಬಂದಾಗ ಏನೋ ಜಾಸ್ತಿ ಆಗಿದೆ, ತುಂಬ ಬರೀತಾರೆ. ಏನು ಪುರಾಣಗಳು ಏನೋ ಇವರದ್ದು, ಬ್ರಹ್ಮದೇವರ ಇಬ್ಬರು ಮಕ್ಕಳು, ಅವರ ಶರೀರದಿಂದ ಹುಟ್ಟಿ ಬಂದವರು ಇಬ್ಬರು ಮಕ್ಕಳಲ್ವ, ಶತರೂಪಾದೇವಿ ಸ್ವಯಂಭೂಮನುಗಳು. ಇಬ್ಬರು ಮದುವೆ ಆದರು, ಅಣ್ಣ ತಂಗಿ ಮದುವೆ ಆದರು, ಇದೇನು ಪುರಾಣ? ಹೌದಲ್ವ? ಬಹಳ ಜನ ಕಾಮೆಂಟ್ ಬರೀತಿರ್ತಾರೆ. ಅವಾಗಂದ್ರು, ನಿಮ್ಮನೆಗೆ ದಂಪತಿ ಪೂಜಾ ಅಂತ ಇಟ್ಟುಕೊಂಡಿದ್ದೀರಿ, ದಂಪತಿಗಳು ಬಂದರು ಅಂದರೆ ಅವರು ನಿಮ್ಮ ಮನೆ ಬರಲಿಕ್ಕೆ ಮುಂಚೆ ಮದುವೆ ಆಗದೆ ನಿಮ್ಮ ಮನೆಗೆ ಬಂದಮೇಲೆ ಮದುವೆ ಆಗ್ತಾರ? ಮದುವೆ ಆದವರೇ ಮನೆಗೆ ಬರ್ತಾರಲ್ವಾ? ಹಾಗೆ ಬ್ರಹ್ಮದೇವರ ಶರೀರದಿಂದ ಹುಟ್ಟುವ ಕಾಲಕ್ಕೆ ದಂಪತಿಗಳೇ ಹೊರಬಂದ್ರಷ್ಟೇ ಹೊರತು ಹೊರಬಂದ ಮೇಲೆ ದಂಪತಿಗಳಾದದ್ದಲ್ಲ. ನಿಯತ ಪತಿ ಪತ್ನಿಯರೇ ಹೊರಗೆ ಬಂದದ್ದು. ನಂತರ ಅವರಿಗೆ ಹೇಳ್ತಾ ಇದ್ದಾರೆ, ಅಪ್ಪ ಸಂತಾನ ಪಡೆಯಬೇಕು. ಸರಿ ಸ್ವಾಮಿ, ಸಂತಾನ ಪಡೆಯಬೇಕಾದ್ರೆ ಇರ್ಲಿಕ್ಕೆ ಜಾಗ ಬೇಕಲ್ಲ. ಅಲ್ಲಯ್ಯ ಭೂಮಿ ಇದೆಯಲ್ವಾ ನೋಡಿ ಸ್ವಾಮಿ ಅಂದರು. ನೋಡಿದರೆ ಭೂಮಿ ಕಳಾಕ್ ಹೋಗಿದೆ, ಹೇಳಿದ್ನಲ್ವಾ ಚೂರು ತಪ್ಪಿದ್ರೆ ಕಳಕ ಪ್ಲೇಟ್ ಕೂತಿರುತ್ತೆ, ರಸಾತಲಕ್ಕೆ ಹೋಗಿದೆ. ಅವಾಗ ಬ್ರಹ್ಮದೇವರು ನೋಡಿದರಂತೆ, ಅಯ್ಯೋ ಈ ಭೂಮಿಯನ್ನು ಹೇಗೆ ಮೇಲಕ್ಕೆ ತರಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿದಂತೆ ಮಾಡಿದರು. ಮಾಡಿದಾಗ ಅವರ ಮೂಗಿನಿಂದ ಹೆಬ್ಬೆರಳಿನ ಗಾತ್ರದ ಒಂದು ವರಾಹ ಹೊರಗೆ ಬಂತು, ಚಿಕ್ಕ ವರಾಹ. ನೋಡ್ತಾ ಇದ್ದಾರೆ ಆಶ್ಚರ್ಯವಾಗಿ, ಅದು ದೊಡ್ಡದಾಯಿತು. ಆ ವರಾಹದ ಅಂಗಾಂಗಗಳಿಂದಲೇ ಯಜ್ಞದ ಭಾಗಗಳೆಲ್ಲ ಹುಟ್ಟಿ ಬಂತು. ಸೃಕ್ಕು, ಸೃವಾಯಿ, ತಿಲ, ದರ್ಭೆಗಳು ಎಲ್ಲವೂ ಹುಟ್ಟಿ ಬಂತು. ಅವನೇ ಯಜ್ಞ ವರಾಹ. ಸ್ವಾಮಿ ಬರ್ತಾ ಇದ್ದಾನೆ, ಬಂದವನೇ ನೀರಿಗೆ ಹಾರಿದ, ಒಳಕ್ಕೆ ಹೋದ. ತುಂಬ ವರಾಹದೇವರು ಮಾಡುವಂಥ ಲೀಲೆ ಸುಂದರ ಅಂತ ಹೇಳ್ತಾರೆ. ಭಕ್ತರ ಜೊತೆಗೆ ವರಾಹದೇವರು ತುಂಬ ಸುಂದರವಾಗಿ ನಡ್ಕೊಳ್ತಾರಂತೆ. ಹೇಳ್ತಾರೆ ನಮ್ಮ ವ್ಯಾಸತತ್ವಜ್ಞರು, ವ್ಯಾಸತತ್ವಜ್ಞರು ಪೂಜಾ ಮಾಡಿದ ವರಾಹ ಮೂರ್ತಿ ಇದೆ, ನೋಡಿದ್ದೀರಾ? ಫೋಟೋ ಆದರೂ ನೋಡಿದ್ದೀರಾ? ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸುಂದರ. ಅವರು ಬರೀತಾರೆ, ಕಿಲಿ ಕಿಲಿ ನಗುವ ವರಾಹ ಅಂತಾರೆ. ನಮಗೆ ವರಾಹನ ಕಂಡ್ರೇ ಆಗಲ್ಲ, ನಾವು ಈ ವರಾಹ ನೆನಪಾಗುತ್ತೆ, ಆ ವರಾಹ ಅದ್ಭುತ.